यजितं तव भक्तानाम् अस्माकं नृहरे हरे सदासु कार्यं कार्यज्ञ प्रलयर्कायुत प्रभः हरिकथामृतसार गुरुगळ करुणदिन्द पणितु केळुवे परम भगवत् भक्तरिदनादरदि केळुवुदु ಇಲ್ಲಿ ಪಂಚತನ್ಮಾತ್ರ ಸಂಧಿಯಲ್ಲಿ ಆರನೇ ಪದ್ಯ ನೋಡಿದ್ದೀವಿ. ಆರನೇ ಪದ್ಯದಲ್ಲಿ ವಾಂಗ್ಮನೋಮಯ ರೂಪ, ನಾಲ್ಕು ದೇಹಗಳಾಯಿತು. ನಾಲ್ಕು ದೇಹ ಬಂದ ಮೇಲೆ ಅಲ್ಲಿ ಈ ಎಸ್ಪೆಷಲಿ ಸ್ಥೂಲ ದೇಹದಲ್ಲಿ ಪ್ರಾಣರ ವ್ಯಾಪಾರ ಅದನ್ನ ನೋಡಿದ್ದೀವಿ, ನಾಡಿಗಳೆಲ್ಲ ವ್ಯಾಪಾರ ನೋಡಿದ್ದೀವಿ. ಆಮೇಲೆ ವಾಂಗ್ಮನೋಮಯ ರೂಪ ಅಂತ ಹೇಳಿ ವಾಂಗ್ಮನೋಮಯ ರೂಪ ಆ ಒಂದು ಮನಸ್ಸು ವಾಕು ಅದನ್ನು ನೋಡಿದ್ದೀವಿ. ನೆಕ್ಸ್ಟ್ ಇವಾಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ದೇಹದಲ್ಲಿ ನಾವು ಮಾಡುವಂತ ಸಾಧನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಪದ್ಯ ಹೀಗಿದೆ: ಈರೆರಡು ದೇಹೂರ್ಮಿ ಭೂತಗಳಾರಧಿಕ ದಶ ಋಕ್ವಿನುತ ಲಕ್ಷ್ಮೀ ರಮಣ ವಿಶ್ವಾಕ್ಯ ರೂಪದಿ ಚತುರ ಷಷ್ಠಿ ಕಲಾ ದಾರಕನು ತಾನಾಗಿ ಬ್ರಹ್ಮ ಪುರಾರಿ ಮುಖ್ಯರೊಳಿದ್ದು ಸತತವಿ ಹಾರಮಾಳ್ಪನು ಚತುಷ್ಪಾದ ಹೊಯದಿ ಲೋಕದೊಳು ಅಂತ ಹೇಳ್ತಾ ಇದ್ದಾರೆ. ಚತುಷ್ಪಾದ ಹೊಯದಿ ಲೋಕದೊಳು, ನಾಲ್ಕು ಚತುಷ್ಪಾದ್ ಭಗವಂತನಿಗೆ ಚತುಷ್ಪಾದ್ ಅಂತ ಕರೀತಾರಂತ. ಇನ್ನ ಪದ್ಯದಲ್ಲಿ ನೋಡುವಾಗ ಅಲ್ಲಿನೂ ಒಂದು ಎರಡು ಪಾದ, ಎರಡು ಅಂತ ನಾಲ್ಕು ಪಾದ ಅಂತ ಅಲ್ಲಿ ನೋಡಿದ್ವಿ. ಅದು ನಾಲ್ಕು ಪಾದಗಳು ಮತ್ತು ಎರಡು ಪಾದಗಳು ಅಂತ ಚಿಂತನೆ ನಾವು ಮಾಡಿದ್ದಾಗ ಅಲ್ಲಿ ನಾವು ವಾಯುದೇವರ ಪಾದಗಳ ವರ್ಣನೆ ಮಾಡಿದ್ವಿ. ಈ ವಾಯುದೇವರು ಭಗವಂತನ ಪಾದವನ್ನ ಹಿಡ್ಕೊಂಡಿದ್ದಾರೆ. ಈ ಭಗವಂತನ ಪಾದ ಹೇಗಿದೆ ಅಂತ, ಭಗವಂತನ ಪಾದ ಅವನ ಪಾದ ಅಂದ್ರೆ ಏನು, ಅವನ ಸ್ವರೂಪನೇ. ಅವನು ಸ್ವರೂಪವನ್ನ ಅವನು ಮೂರು ಪ್ಲಸ್ ಒಂದು ಅಂತ. ಅಲ್ಲಿ ವಾಯುದೇವರ ಪಾದಕ್ಕೇನೋ ಇದಕ್ಕೇನೋ ಸ್ವಲ್ಪ ವ್ಯತ್ಯಾಸ, ಸ್ವಲ್ಪ ಜಾಸ್ತಿ ವ್ಯತ್ಯಾಸನೇ ಇದೆ. ಮೂರು ಪಾದಗಳನ್ನ ದೇವರು ತನ್ನದೇ ಆದ ಸ್ವಧಾಮದಲ್ಲಿ ಇಟ್ಕೊಂಡಿದ್ದಾರೆ. ತನ್ನದೇ ಆದ ಸ್ವಧಾಮ ಅಂದ್ರೆ ಏನು ಅಂದ್ರೆ ಅಪ್ರಾಕೃತವಾದ ಲೋಕಗಳಲ್ಲಿ ಮೂರು ಪಾದಗಳನ್ನ ಇಟ್ಟಿದ್ದಾನಂತ. ಅದಕ್ಕೆ ನಾವು ಹೇಳ್ತೀವಲ್ಲ ಅನಂತಾಸನ ವೈಕುಂಠ ಶ್ವೇತದ್ವೀಪ ಅಂತ ಮೂರು ಹೇಳ್ತೀವಿ ನಾವು. ಇದನ್ನ ಮೂರು ಪಾದ ಅಂತ ಅದಕ್ಕೆ ಹೇಳ್ತಾರೆ. ಅವನ ಸ್ವರೂಪ, ಸ್ವರೂಪಾತ್ಮಕ ಪಾದ ಅಲ್ಲಿ ಇಟ್ಟುಕೊಂಡಿದ್ದಾನೆ. ಒಂದು ಪಾದವನ್ನ ತೆಗೆದು ಇಡೀ ಈ ಒಂದು ಪ್ರಾಕೃತ ಪ್ರಪಂಚದಲ್ಲಿ ಅಂದ್ರೆ ಇಷ್ಟು ಹಿಂದೆ ಮುಂದೆ ಬರೋದು ಇವಾಗಿರೋದು ಇಷ್ಟು ಸಮಸ್ತವಾದ ಈ ಸಂಸಾರದಲ್ಲಿ ಒಂದು ಪಾದವನ್ನ ಭಗವಂತ ಇಟ್ಟಿದ್ದಾನೆ. ಅದಕ್ಕೆ ಚತುಷ್ಪಾದ ಒಂದು ಅರ್ಥ. ಈ ಚತುಷ್ಪಾದ ಎಂಬುದಕ್ಕೆ ಅನೇಕ ರೀತಿಯಿಂದನೂ ಅರ್ಥ ಮಾಡಿದ್ದಾರೆ. ಈ ಚತುಷ್ಪಾದ ಎಂಬುದಕ್ಕೆ ಇನ್ನೊಂದು ಅರ್ಥ ಏನ್ ಮಾಡ್ತಾರಂದ್ರೆ ನಾಲ್ಕು ಕಾಲುಗಳು, ನಾಲ್ಕು ಪಾದಗಳು ಭಗವಂತನದು ಯಾವುದು ಅಂದ್ರೆ ಹೇಳ್ತಾರೆ ಸೋಯಮಾತ್ಮ ಚತುಷ್ಪಾದ್ ಅಂತ ವೇದಗಳಲ್ಲಿ ಬರುವಂತ ವಾಕ್ಯ. ಇದನ್ನ ಹೇಳಿ ಹೇಳ್ತಾರೆ ಈ ಅವಸ್ಥೆಗಳಲ್ಲಿ ಅಂದ್ರೆ ನಮ್ಗೆ ಬರುವಂತ ಜಾಗೃತ ಅವಸ್ಥ, ಸ್ವಪ್ನ ಅವಸ್ಥ, ನಿದ್ರಾ ಗಾಢ ನಿದ್ರಾ ಅವಸ್ಥ ಮತ್ತು ತುರಿಯ ಅಂತ ನಾಲ್ಕು ಸ್ಟೇಜಸ್ ಇರುತ್ತಲ್ಲ ಅದನ್ನ ಇಲ್ಲಿ ನಾಲ್ಕಲ್ಲಿ ಜಾಗ್ರತ ಸ್ವಪ್ನ ನಿದ್ರಾ ಅಂಬೋದಲ್ಲಿ ದೇವರು ಪಾದಗಳನ್ನ ಇಟ್ಟಿದ್ದಾನೆ. ಈ ಪಾದಗಳು ಹೇಗಿದೆ ಅಂದ್ರೆ ಇದು ಒಂದು ಇರುವಂತದ್ದು, ನಮ್ಮಲ್ಲಿ ಇರತ್ತ, ನಮ್ಗೆ ಜಾಗೃತಿ ಆಗತ್ತ, ಸ್ವಪ್ನ ಆಗತ್ತ, ನಿದ್ರೆ ಆಗತ್ತ, ಎಲ್ಲವೂ ನಮ್ಮಲ್ಲೇ ದಿನಾಗ್ಲೂ ಇರುವಂತದ್ದು. ನಾಲ್ಕನೇ ಪಾದ ಅಂಬುದು ಪಡೆಯೋದು, ಗಳಿಸಬೇಕಾದದ್ದು. ಈ ಒಂದು ಮೂರು ಅವಸ್ಥೆಯನ್ನ ಇಟ್ಟುಕೊಂಡು ನಾಲ್ಕನೇ ಪಾದ ಅಂಬುದು ಟು ಬಿ ಅರ್ನ್ಡ್. ಸೊ ಹೀಗೆ ಇದನ್ನು ಚತುಷ್ಪಾದ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಆ ಮೂರು ಪಾದಗಳು ಆ ಒಂದು ಮೋಕ್ಷದಲ್ಲಿ ಇದ, ಒಂದು ಪಾದ ಇಡೀ ಸಂಸಾರದಲ್ಲಿ ಇದ, ಅದಕ್ಕೆ ಅವನು ಚತುಷ್ಪಾದ್ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಏನ್ ಹೇಳ್ತಾರೆ, ಅಥವಾ ಈ ಒಂದು ನಮ್ಮ ಅವಸ್ಥೆಗಳು, ಈ ನಮ್ಮ ಬಿಕಾಸ್ ಇಲ್ಲಿ ಹೇಳುವಂತದ್ದು ಈ ನಮ್ಮ ಸಂಸಾರದಲ್ಲಿ ನಮ್ಗೆ ಚಿಂತನೆ ಹೇಗೆಲ್ಲ ಮಾಡಬೇಕು ಅಂತ, ಆವಾಗ ನಮ್ಗೆ ಮೋಕ್ಷದಲ್ಲಿ ಇರುವಂತದ್ದು ಪಡೆಯಬೇಕಾದ್ದು ಅದನ್ನ ಬಿಟ್ಟು ನಾಲ್ಕು ಇಲ್ಲಿ ಏನ್ ಇಟ್ಕೊಳ್ಳೋದು ಅಂದ್ರೆ ಜಾಗೃತ ಸ್ವಪ್ನ ಸುಷುಪ್ತಿ, ಇದು ಮೂರು ಇಟ್ಟುಕೊಂಡು ಆಮೇಲೆ ನಮ್ಗೆ ಬರುವಂತದ್ದು ಮೋಕ್ಷ ಒಂದು ಅಂತ ಹೀಗೇನೋ ಇಟ್ಕೊಳ್ಳೋದು. ಸೊ ಹೀಗೆ ಹೇಳ್ತಾರೆ ಈ ನಾಲ್ಕು ಪಾದಗಳು ಅಂತ. ಆಮೇಲೆ ಇನ್ನೊಂದು ಪ್ರಸಿದ್ಧವಾದ ಇರುವಂತ ನಾಲ್ಕು ಪಾದಗಳು ಅಂತ ಬಂದಾಗ ಧರ್ಮ ಸತ್ಯ ದಯಾ ದಾನ ಅಂತ ಆ ಪಾದಗಳನ್ನು ಇಟ್ಟುಕೊಳ್ಳೋದು, ನಾಲ್ಕು ಯುಗಗಳಲ್ಲಿ ಇರುವಂತಹ ಪಾದಗಳು. ಸೊ ಹೀಗೆ ಚತುಷ್ಪಾದ ಎಂಬುದಕ್ಕೆ ಅನೇಕ ರೀತಿಯಿಂದ ಅರ್ಥ ಮಾಡ್ಬೋದು. ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ, ಈ ಒಂದು ಪದ್ಯಕ್ಕೇನೋ ಎರಡು ಮೂರು ರೀತಿಯಿಂದ ಅರ್ಥವನ್ನ ಹೇಳ್ತಾರೆ. ಇಲ್ಲಿ ಈರೆರಡು ದೇಹ, ಈರೆರಡು ದೇಹ ಹಿಂದೆ ಬಂದಿರೋದು. ಈರೆರಡು ದೇಹ ಅಂದ್ರೆ ನಮ್ಮಲ್ಲಿ ಇರುವಂತ ನಾಲ್ಕು ದೇಹಗಳು ಸ್ವರೂಪ, ಅದೇ ಜೀವನೇ ಆಯ್ತು. ಅದು ಜೀವ ಮತ್ತು ಲಿಂಗ ದೇಹ, ಅನಿರುದ್ಧ ದೇಹ, ಇವಾಗಿರುವಂತ ಸ್ಥೂಲ ದೇಹ, ಹೀಗೆ ನಾಲ್ಕು ದೇಹಗಳು, ಈರೆರಡು ದೇಹ. ಊರ್ಮಿಗಳು ಅಂತಾರೆ. ಊರ್ಮಿಗಳು ಅಂದ್ರೆ, ಊರ್ಮಿ ಅಂದ್ರೆ ವಿಕಾರಗಳು ಅಂತ. ಸೊ ಈ ದೇಹ, ಸೊ ವಿಕಾರಗಳು ಎಲ್ಲಿ ಬರುತ್ತೆ ಅಂದ್ರೆ, ಈ ಒಂದು ಸ್ಥೂಲ ದೇಹದಲ್ಲಿ ನಮ್ಗೆ ವಿಕಾರಗಳು ಬರುತ್ತೆ. ಒಂದು ಸೆಟ್ ಆಫ್ ಮೀನಿಂಗ್ ಇದು. ಸ್ಥೂಲ ದೇಹದಲ್ಲಿ ಬರುವಂತ ವಿಕಾರಗಳು, ಏನ್ ವಿಕಾರಗಳು ನಮ್ಗೆ ಈ ಸ್ಥೂಲ ದೇಹದಲ್ಲಿ ಬರುತ್ತೆ ಅಂದ್ರೆ, ಅಲ್ಲಿ ಹೇಳ್ತಾರೆ ಸ್ಥೂಲ ದೇಹದಲ್ಲಿ ಫಸ್ಟ್ ವಿಕಾರಗಳು ಏನು ಅಂದ್ರೆ, ನಾವು ಬಂದು ತಾಯಿಯ ಹೊಟ್ಟೆ, ತಾಯಿ ಹೊಟ್ಟೆ ಅಂತ ತಕೊಳ್ಳೋದು, ಅಥವಾ ಬಂದು ಈ ಒಂದು ವೇಟಿಂಗ್ ಸ್ಟೇಜ್, ಒಂದು ದೇಹದಿಂದ ಇನ್ನೊಂದು ದೇಹ ಬರೋ ತನಕ ನಾವು ಒಂದು ಅವಸ್ಥೆಯಲ್ಲಿ ಇರ್ತೀವಿ, ಅಷ್ಟು ಇರ್ತೀವಿ ನಾವು, ಎಲ್ಲೋ ಒಂದು ಕಡೆ ಇರ್ತೀವಿ. ಅಥವಾ ಇಲ್ಲಿ ತಗೊಳ್ಳೋದು ತಾಯಿಯ ಹೊಟ್ಟೆ ಅಂತ ತಗೊಳ್ಳೋಣ, ತಾಯಿಯ ಹೊಟ್ಟೆಯಲ್ಲಿ ಇರುವಂತ ಸ್ಥಿತಿ, ಅದು ಒಂದು ವಿಕಾರ. ತಾಯಿ ಹೊಟ್ಟೆಯಲ್ಲಿ ಇರೋದು ಒಂದು ವಿಕಾರ ಈ ಜೀವಕ್ಕೆ. ಆಮೇಲೆ ಅಲ್ಲಿಂದ ಹುಟ್ಟೋದು ಜಾಯತೆ ಅಸ್ಥಿ. ಸೆಕೆಂಡ್ ಬಂದು ಆರು ಊರ್ಮಿ ಅಂತ ಹೇಳಿದ್ದಾರೆ. ಈರೆರಡು ದೇಹ ಊರ್ಮಿ ಅಂತ, ಊರ್ಮಿಗಳು ಆರು ಅಂದ್ರೆ ವಿಕಾರಗಳು ಆರು ಈ ದೇಹಕ್ಕೆ ಬರೋದು. ಸೊ ಅಸ್ಥಿ ಒಂದು, ಇನ್ನೊಂದು ಜಾಯತೆ ಅಂತ ಅಂದ್ರೆ ತಾಯಿ ಹೊಟ್ಟೆಯಿಂದ ಹೊರಗೆ ಬರೋದು, ಹುಟ್ಟೋದು, ಅದಕ್ಕೆ ಜಾಯತೆ ಅಂತ, ಅದೇ ಜನನ ಆಗತ್ತದು. ಆಮೇಲೆ ನೆಕ್ಸ್ಟ್ ಬರೋದು ವರ್ಧತೆ. ವರ್ಧತೆ ಅಂದ್ರೆ ನಾವು ಬೆಳೆಯೋದು, ಗ್ರೋಯಿಂಗ್ ಅಂದ್ರೆ ನಮ್ಮ ಯೂತ್ ಎಲ್ಲ ಬರುತ್ತಲ್ಲ, ಅದನ್ನ ಹೇಳೋದದು. ಸೊ ಇದು ಬೆಳೆಯೋ ಅವಸ್ಥೆಯಲ್ಲಿ ಇರುತ್ತೀವಿ, 20-25 ಇಯರ್ಸ್ ಆಫ್ಟರ್ ದಟ್ ಬೆಳೀತಾ ಇರ್ತೀವಿ, ಎವ್ರಿಥಿಂಗ್ ಗ್ರೋಸ್. ಸೊ ಅದು ವರ್ಧತೆ. ಆಮೇಲೆ ವಿಪರಿಣಮತೆ. ವಿಪರಿಣಮತೆ ಅಂದ್ರೆ ದೆನ್ ಯು ನೋಟಿಸ್ ಒನ್ಸ್ ಯು ಹಿಟ್ 30s 40s ಯು ಸಿ ಸ್ಲೈಟ್ಲಿ ದ ಚೇಂಜಸ್, ಗ್ರೋತ್ ಸ್ಟಾಪ್ಸ್, ಗ್ರೋತ್ ನಿಂತೋಗತ್ತೆ, ಸ್ಲೈಟ್ ಸ್ವಲ್ಪ ಚೇಂಜ್ ಆಗತ್ತೆ. ಸೊ ಅದು ಬಂದು ವಿಪರಿಣಮತೆ ಅಂತ ಹೇಳ್ತಾರೆ. ವಿಪರಿಣಮತೆ ಆದ್ಮೇಲೆ ಅಪಕ್ಷೀಯತೆ. ಅಪಕ್ಷೀಯತೆ ಅಂದ್ರೆ ಎಲ್ಲ ಒಂದು ಹಲ್ಲು ಬಿಡೋದು, ಕೂದಲು ಬಿಳಿ ಆಗೋದು, ಹೀಗೆ ಯು ಕಮ್ ಡೌನ್, ಯು ಜಸ್ಟ್ ಯು ಗೆಟ್ ಓಲ್ಡ್ ಏಜ್, ಯು ಅಪ್ರೋಚ್ ದಟ್ ಓಲ್ಡ್ ಏಜ್ ಸ್ಟೇಟ್, ಓಲ್ಡ್ ಏಜ್ ಅಂತ ಹೇಳ್ತೀವಲ್ಲ, ವಿ ಗೋ ಟುವರ್ಡ್ಸ್ ದಟ್, ಅದು ಅಪಕ್ಷೀಯತೆ. ಆಮೇಲೆ ಕೊನೆಯಲ್ಲಿ ವಿ ಲೀವ್ ದಿಸ್ ಬಾಡಿ, ಅದು ಬಂದು ನಶ್ಯತೆ. ಸೊ ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತೆ. ಸೊ ಇದು ಆರು ಊರ್ಮಿಗಳು. ಸೊ ಇಲ್ಲಿ ಹೇಳ್ತಾರೆ ಈರೆರಡು ದೇಹ ಊರ್ಮಿ. ಆಮೇಲೆ ಭೂತಗಳು. ಭೂತಗಳು ಅಂದ್ರೆ ಪಂಚಭೂತದಿಂದ ಸಹಿತವಾದಂತ ಪಂಚ ತನ್ಮಾತ್ರೆ. ಯಾಕೆ ಪಂಚಭೂತ ಸಹಿತ ತನ್ಮಾತ್ರೆ ಇಟ್ಕೋಬೇಕು ಅಂದ್ರೆ, ದೇಹ ಸ್ಥೂಲ ದೇಹ ಬಂದಿದೆ, ಸೊ ಪಂಚಭೂತ ಆಗಿದೆ. ಸೊ ಪಂಚಭೂತದಿಂದ ಆ ತನ್ಮಾತ್ರ, ಅದ ಕನೆಕ್ಷನ್ಸ್ ಬರ ದೇಹಳ, ಈರೆರಡು ದೇಹ, ಊರ್ಮಿ, ಭೂತಗಳ ಆರಧಿಕ ದಶ. ಸೊ ಆರಧಿಕ ದಶ ಅಂದ್ರೆ 16, ಆರಧಿಕ 6/10 ಅಂದ್ರೆ 10 ಅಂತ ಹೇಳ್ತಾರೆ. ಸೊ ಈ 16 ಅಂದ್ರೆ ಇದನ್ನ ಹೇಗೆ ತಕೊಳ್ಳೋದು ಅಂದ್ರೆ, ಒಂದು ರೀತಿ ಇದೆಲ್ಲ ಆಡ್ ಮಾಡ್ತಾ ಹೋಗ್ಬೇಕು. ಹಾಗೆ ನಾಲ್ಕು ದೇಹ, ಆರು ಊರ್ಮಿಗಳು, ಆಮೇಲೆ ಪಂಚಭೂತಗಳು, ಅದು ಸಹಿತನಾದ ಅದಲ್ಲಿ ಇದ್ದು ನಿಯಮನೆ ಮಾಡೋ ಜೀವ ಅಂತ ತಗೋಬೇಕು. ಜೀವ ಅಂತ ಹಾಕಿದ್ದಾರೆ ಕಾಮೆಂಟ್ರಿಲಿ. ಅಂದ್ರೆ ನಾಲ್ಕು ದೇಹಗಳು, ಆರು ಊರ್ಮಿಗಳು ಮತ್ತು ಐದು ಪಂಚಭೂತಗಳು ಪ್ಲಸ್ ಜೀವ ಅಂತ ಹಾಕಿದ್ದಾರೆ. ಅಂದ್ರೆ ಜೀವ ಅಂತ ಹಾಕಿದ್ರೆ ಆ ನಾಲ್ಕು ದೇಹದಲ್ಲಿ ಸ್ವರೂಪ ದೇಹ ಇದೆಲ್ಲ, ಅದೇ ಜೀವ ಆಯ್ತಲ್ಲ. ಇಲ್ಲಿ ತಿರ್ಗಾ ಯಾಕೆ ಜೀವ ಬರುತ್ತೆ ಅಂದ್ರೆ, ಈ ಜೀವಕ್ಕೆ ಬಂದು ಈ ದೇಹವನ್ನ ನಿಯಮನ ಮಾಡ್ಲಕ್ಕೆ ಆ ಒಂದು ದೇವತೆಗಳು ಲಕ್ಷ್ಮಿ, ನಾರಾಯಣ ಎಲ್ಲರೂ ಇರ್ತಾರೆ. ಲಕ್ಷ್ಮಿಯಿಂದ ಎಲ್ಲರೂ ಜೀವ, ಜೀವ ಎಂಬೋ ಶಬ್ದಕ್ಕೆ ಲಕ್ಷ್ಮಿ ಮುಖ್ಯ, ನಾರಾಯಣ ಇದ್ರೂ ಲಕ್ಷ್ಮಿಯನ್ನ ಇಲ್ಲಿ ತಗೊಳ್ಬಹುದು. ಸೊ ಹೀಗೆ ದೇವತೆಗಳೆಲ್ಲ ಇಲ್ಲಿ ಕೂತು ನಡೆಸ್ತಾರೆ ಈ ದೇಹದಲ್ಲಿ. ಸೊ ಹೀಗೆ ತಗೊಂಡ್ರೆ ನಾವು ಬಂದು 4+6 10 ಪ್ಲಸ್ 5 ಭೂತಗಳು, ಆಮೇಲೆ ಒಂದು ಜೀವ. ಸೊ ಇದು 16 ಆಗತ್ತೆ. ಸೊ ಈ ಒಂದು 16 ಇಟ್ಟುಕೊಂಡು ಈರೆರಡು ದೇಹ ಊರ್ಮಿ ಭೂತಗಳು ಆರಧಿಕ ದಶ. ಸೊ ಇದು ಫಸ್ಟ್ ಲೈನ್ಲಿ ಇರೋದು ಕೌಂಟ್ ಮಾಡಿದ್ರೆ 16 ಅಂತ, ಇದು ಒಂದು ಅರ್ಥ. ಅಥವಾ ಬಿಡಿ ಬಿಡಿಯಾಗೆ ತಕೊಳ್ಳೋದು, ಇದು ಹೇಗೆ ಅಂದ್ರೆ 16 ನಾವು ಏನ್ ನೋಡ್ತಾ ಇದ್ದೀವಿ ಇಲ್ಲಿ ಅಂದ್ರೆ 16 ಅಂತ ಹೇಳಿದ್ದಾರೆ. 16 ಅಂದ್ರೆ ವಾಟ್ ಮೇಕ್ಸ್ ಅಪ್ ದಟ್ 16 ಅಂತ, ಒಂದು ಇದು ಸ್ಟೇಟ್ ಇವಾಗ ಹೇಳಿದ ಅರ್ಥ, ಈರೆರಡು ದೇಹ 4, ಊರ್ಮಿ 6, ಭೂತಗಳು ಐದು, ಆಮೇಲೆ ಜೀವ, ಅದು ಸಹಿತವಾಗಿ ಇರುವಂತ ಈ ದೇಹದಲ್ಲಿ ಇರುವಂತ ಜೀವ. ಜೀವ ಶಬ್ದದಿಂದ ಎಲ್ಲ ಚೇತನ ನಿಯಾಮಕರು ಎಲ್ಲರನ್ನು ತಕ್ಕೊಳ್ಳೋದು. ಸೊ ಹೀಗೆ ಹದಿನಾರು ಅಂತ ಒಂದು. ಇನ್ನೊಂದು ಹದಿನಾರು, ಇದು ಇನ್ನೊಂದು ರೀತಿಯಿಂದ ಇದನ್ನ ಹೇಗೆ ನೋಡೋದಂದ್ರೆ, ಸೆಪರೇಟ್ ಆಗಿ ಎರಡು ದೇಹ ಇದೆ, ದೇಹಗಳು ನಾಲ್ಕಿದೆ, ಆಮೇಲೆ ಬಂದು ಆ ದೇಹದಲ್ಲಿ ಬರುವಂತ ಅವಸ್ಥೆಗಳು ಮತ್ತು ಈ ಭೂತಗಳು. ಭೂತಗಳು ಅಂತ ಇಲ್ಲಿ ಹೇಳುವಾಗ ಈ ಭೂತಗಳು ಪಂಚಭೂತ ಅಂತ ತಕೋಬೇಕಾಗಿಲ್ಲ. ಭೂತಗಳು ಅಂದ್ರೆ ಭೂತಿ ಉಳ್ಳದು ಭೂತಗಳು ಅಂದ್ರೆ ಇಲ್ಲಿ ಇರುವಂತ ಮಹಾ ಏಕೋ ವಿಷ್ಣು ಮಹದ್ಭೂತ ಅಂತ ಅವನಿಗೆ ಹೇಳಿದ್ರೆ, ಉಳಿದ ಭೂತಗಳು ಇತರ ದೇವತೆಗಳು. ಭೂತ ಅಂದ್ರೆ ಚೇತನ ಎಂಬ ಅರ್ಥ ಬರುತ್ತೆ. ಸೊ ಈ ತರ ಭೂತಗಳು ಅಂತ ಇಟ್ಟುಕೊಂಡು ಸೆಪರೇಟ್ ಸೆಪರೇಟ್. ಸೊ ಇದು ಇದು ಜೊತೆಯಲ್ಲಿ ಇರುವಂತ ಆರಧಿಕ ದಶ, ಆರಧಿಕ ದಶ 16 ಅಂದ್ರೆ ಷೋಡಶ ಕಲಾ, ಷೋಡಶ ಕಲೆಯಿಂದ ಕೂಡಿರುವಂತದ್ದು ಅಂತ ಈ 16 ಸೆಪರೇಟ್ ಆಗಿ ಇಟ್ಕೊಳ್ಳೋದು. ಸೊ ಈ 16 ಏನು ಅಂತ ಬಂದ್ರೆ, ಈ 16 ಗೆ ಏನ್ ಹೇಳ್ತಾರಂದ್ರೆ, ಈ 16 ಗೆ ಒಂದು ಇದು ಷಟ್ರ ಪ್ರಶ್ನೆ ಉಪನಿಷತ್ತಲ್ಲಿ ಬರೋದು. ನಮ್ಮಲ್ಲಿ 16 ಕಲಾ, 16 ಷೋಡಶ ಕಲಾ ಇದೆ ಅಂತ. ಷೋಡಶ ಕಲಾ ಒಂದು ಒಂದು ರೀತಿಯಿಂದ ನಾವು ಪರಿಚಿತವಾದದ್ದು ಒಂದು ಯಾವುದು ಅಂದ್ರೆ, ಪಂಚಭೂತಗಳು, 10 ಇಂದ್ರಿಯಗಳು, ಒಂದು ಮನಸ್ಸು, 16. ಇದು ಈ 16 ನೀವು ಇಟ್ಕೋಬಹುದು. ಇನ್ನೊಂದು 16 ಉಪನಿಷತ್ಕಾರರು ಹೇಳ್ತಾರೆ ಏನು ಅಂದ್ರೆ, ಈ ದೇಹದಲ್ಲಿ ಈ ಒಂದು ಸಾಧನಾ ದೇಹದಲ್ಲಿ ನಮ್ಗೆ ಬರುವಂತದ್ದು ಉಪಯೋಗ ಮಾಡುವಂತದ್ದು ಯಾವುದು ಉಪಯೋಗ ಮಾಡ್ತೀವಿ ಅಂದ್ರೆ, ಇದಕ್ಕೆ ಶ್ರದ್ಧಾ, ಶ್ರದ್ಧಾ ಅಂಬೋ ಒಂದು ಬೇಲಿ ಇದೆ ಅಂತ ಹೇಳ್ತಾರೆ. ಶ್ರದ್ಧಾ ಅಂದ್ರೆ ಏನು ಅಂದ್ರೆ, ಶ್ರದ್ಧಾ ಅಂದ್ರೆ ಜನರಲ್ ಆಗ ಬಿಲೀಫ್ ಅಂತ, ಫೇತ್ ಅಂತ ಒಂದು ಅರ್ಥ. ಫೇತ್ ಅಂತ ನಾವು ತಕೊಂಡ್ರೆ ಯಾವಾಗ್ಲೂ ಆಸ್ತಿಕ ಬುದ್ಧಿ, ದೇವರು ಇದ್ದಾನ ಅಂಬೋ ಫೇತ್. ಕೆಲವರಿಗೆ ದೇವರು ಇಲ್ಲ ಅಂಬೋ ಫೇತ್ ಇರತ್ತ, ಅದು ನಮ್ಗೆ ಬೇಕಾಗಿಲ್ಲ. ದೇವರು ಇದ್ದಾನೆ ಅಂಬೋ ಫೇತ್, ಆ ಒಂದು ಆಸ್ತಿಕ ಬುದ್ಧಿ, ಅದಕ್ಕೆ ಶ್ರದ್ಧಾ ಅಂತ ಹೇಳ್ತಾರೆ. ಸೊ ಶ್ರದ್ಧಾ, ಶ್ರದ್ಧಾ ಮತ್ತು ಪಂಚಭೂತಗಳು. ಪಂಚಭೂತಗಳು ಅಂದ್ರೆ ಪಂಚಭೂತ ಈ ದೇಹದಿಂದ ನಮ್ಗೆ ಬರುವಂತ ಕಾಂಟ್ಯಾಕ್ಟ್. ನಾವು ಈ ದೇಹದಲ್ಲಿ ನಾವು ಸಾಧನೆ ಮಾಡಬೇಕಂದ್ರೆ ಬರೀ ಪಂಚಭೂತ ದೇಹ ಇದ್ರೆ ಸಾಕಾಗೋದಿಲ್ಲ, ನಮ್ಗೆ ಶಬ್ದದಿಂದ ಕಾಂಟ್ಯಾಕ್ಟ್, ಕಾಂಟ್ಯಾಕ್ಟ್ ನೋಡಿದ್ದಂತ ಆಸೆ ಬರುತ್ತೆ, ಅದು ಮೂಲಕವಾಗ ಬಂಧನೆ ಬರುತ್ತೆ, ಅಜ್ಞಾನ ಮೂಲಕವಾಗ ಬಂಧನೆ ಇನ್ನೂ ಬರುತ್ತೆ, ಅದೇ ಮೋಚಕವೂ ಆಗತ್ತೆ. ಸೊ ಈ ಪಂಚಭೂತಗಳು ಅಂದ್ರೆ ಪಂಚ ತನ್ಮಾತ್ರ, ಮೇನ್ ಆಗ ಪಂಚಭೂತದಿಂದ ಭೂತಕ್ಕೆ ಇಂದ ಬಂದ ಪಂಚ ತನ್ಮಾತ್ರೆಗಳು ಅಂತ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ. ಈ ಪಂಚ ಆ ಪಂಚಭೂತ ಸಹಿತ ಪಂಚ ತನ್ಮಾತ್ರಗಳು, ಯಾಕೆಂದ್ರೆ ಪಂಚ ತನ್ಮಾತ್ರೆಗಳೆಲ್ಲ ಇರೋದು ಈ ಪಂಚಭೂತ ಆದಂತ ಈ ಒಂದು ಸ್ಥೂಲ ದೇಹದಲ್ಲಿ. ಸೊ ಪಂಚಭೂತಗಳು, ಶ್ರದ್ಧಾ, ಪಂಚಭೂತಗಳು. ಸೊ ಆರಾಯ್ತು. ಆಮೇಲೆ ಎಲ್ಲಾ ಇಂದ್ರಿಯಗಳನ್ನು ಸೇರಿಸಿ ಇಂದ್ರಿಯ, ಏನೇ ಇಂದ್ರಿಯ ಇರಲಿ, ಸೊ ಅದು ಇಂದ್ರಿಯವನ್ನ ಒಂದು ಅಂತ ಪರಿಗಣನೆ ಮಾಡ್ತಾರೆ. ಸೊ ಶ್ರದ್ಧಾ ಒಂದು, ಪಂಚಭೂತಗಳು ಐದು, ಸೊ 5 + 1 = 6 ಆಯ್ತು. ಆಮೇಲೆ ಇಂದ್ರಿಯಗಳು, ಎಲ್ಲಾ ಇಂದ್ರಿಯಗಳು ಅಂದ್ರೆ ಈ ಇಂದ್ರಿಯ ಎಲ್ಲ ಸೇರಿ ಯಾಕೆ ಒಂದು ಅಂತ ಕೊಳ್ತಾರಂದ್ರೆ, ಇಂದ್ರಿಯಗಳು ಬರೀ ಹೊರಗೆ ಇರುವಂತದ್ದನ್ನ ಒಳಗೆ ಕಳಿಸ್ತಾ ಇರುತ್ತೆ, ಲೈಕ್ ಎ ಪೋಸ್ಟ್ ಮ್ಯಾನ್ ತರ ಒಂದೊಂದು ಇಂದ್ರಿಯ ಕಳಿಸುತ್ತೆ. ಅದಕ್ಕೆ ಅಷ್ಟೊಂದು ಪ್ರಾಶಸ್ತಿ ಇಲ್ಲಿ ಕೊಟ್ಟಿಲ್ಲ, ಅದನ್ನ ಪ್ರಾಸೆಸ್ ಮಾಡುವಂತ ಮನಸ್ಸನ್ನ ಒಂದು ಅಂತ ತಕೊಂಡಿದ್ದಾರೆ. ಸೊ ಎಲ್ಲಾ ಇಂದ್ರಿಯ ಒಂದು, ಮನಸ್ಸು ಒಂದು ಅಂತ ತಕೊಂಡಿದ್ದಾರೆ. ಈ ಮನಸ್ಸು ಚೆಂದಾಗಿ ಬೆಳಿಬೇಕಂದ್ರೆ ಅದಕ್ಕೆ ಬೇಕಾದ್ದು ಅನ್ನ ಬೇಕು, ಅದಕ್ಕೆ ಆಹಾರ. ನಾವು ಊಟ ಮಾಡುವಂತ ಆ ಒಂದು ಆಹಾರ ಇದಲ್ಲ, ಅದು ದೇಹ ಪುಷ್ಟಿಗೆ ಮಾತ್ರ ಅಲ್ಲ, ಅದನ್ನ ಸೂಕ್ಷ್ಮ ಅಂಶಗಳು ನಮ್ಗೆ ಮನಸ್ಸಲ್ಲಿ ಹೋಗಿ ಪರಿಣಾಮ ಮಾಡತ್ತಂತೆ. ಸೊ ಅದಕ್ಕೆ ಈ ಮನಸ್ಸು ಬೆಳಿಬೇಕಂದ್ರೆ ಒಳ್ಳೆ ಸಾತ್ವಿಕ ಆಹಾರ, ಸಾತ್ವಿಕ ಆಹಾರ ಅಂದ್ರೆ ಬರೀ ಸಾತ್ವಿಕ ಆಹಾರ ಊಟ ಮಾಡಿದ ತಕ್ಷಣ ಮನಸ್ಸು ಒಳ್ಳೆ ಮನಸ್ಸಾಗಲ್ಲ. ಸಾತ್ವಿಕ ಆಹಾರ ಅಂತ ಚಿಂತನೆ ಮಾಡುವಾಗ ಭಗವಂತನನ್ನ ನೆನಪು ಇಟ್ಟುಕೊಂಡು ನಾವು ಮಾಡುವಂತ ಊಟ ಅದಾಗತ್ತೆ. ಸೊ ಅನ್ನ, ಮನಸ್ಸಾದ ಮೇಲೆ ಅನ್ನ. ಈ ಅನ್ನದಿಂದಲೇ ನಮ್ಗೆ ಒಂದು ಪ್ರಾಣ ಬರುತ್ತೆ, ಶಕ್ತಿ ಬರುತ್ತೆ, ಬಲ ಬರುತ್ತೆ. ಅನ್ನದಿಂದ ಬರುವಂತದ್ದು ವೀರ್ಯ ಅಂತ ಒಂದು. ಸೊ ವೀರ್ಯ ಬಂದ ಮೇಲೆ ನಮ್ಗೆ ನೆಕ್ಸ್ಟ್ ಆಗೋದು ಏನು ಅಂದ್ರೆ ವೀರ್ಯ, ಶಕ್ತಿ. ಆ ವೀರ್ಯ ಬಂದ ಮೇಲೆ ಬರುವಂತದ್ದು ತಪಸ್ಸು ಅಂತ ಹೇಳ್ತಾರೆ. ತಪಸ್ಸು ಅಂದ್ರೆ ನಾವು ತಪಸ್ಸಿಗೆ ಕೂತ್ಕೊಳ್ಳೋದಿಲ್ಲ, ಆ ಶಕ್ತಿ ಬಂದ ಮೇಲೆ ಮನಸ್ಸಿನಿಂದ ಆಲೋಚನೆ ಮಾಡ್ಲಿಕ್ಕಾಗತ್ತೆ. ಶಕ್ತಿ ಇರೋವಾಗ ಆಲೋಚನೆ, ಇದು ಹೀಗೆ ಮಾಡೋಣ, ಹಾಗೆ ಮಾಡೋಣ. ಸೊ ಒಂದು ಇಚ್ಛಾ, ಆಲೋಚನೆ, ಜ್ಞಾನ, ಹೇಗೆ ಮಾಡಬೇಕು ಎಲ್ಲವೂ ಬರೋದು ತಪಸ್ಸು ಅಂತ. ಅದಕ್ಕೆ ತಪ ಆಲೋ, ತಪಸ್ಸು ಅಂದ್ರೆ ಆಲೋಚನೆ, ಅಥವಾ ತಪಸ್ಸು ಅಂದ್ರೆ ನಾವು ಡ್ರೀಮ್ ಆಗ್ತದೆ, ಡ್ರೀಮ್ ಆರ್ ನಾವು ಡ್ರೀಮ್ ಅಂದ್ರೆ ಏನು, ಬರೀ ಡ್ರೀಮ್ ಅಲ್ಲ, ನಾವು ಧ್ಯಾನ ಮಾಡುವಾಗಲೂ ನಾವು ಏನು ತಿಳ್ಕೊಂಡಿದ್ದೀವೋ ಅದನ್ನ ಕಾಣುತ್ತೀವಿ, ಅದು ಒಂದು ತರ ಡ್ರೀಮ್ ಅಂತಾನೆ ಹೇಳ್ಬೋದು. ತಪಸ್ಸು ಎಂಬ ಮೂಲಕವಾದ ಆಲೋಚನೆ ಅಥವಾ ಡ್ರೀಮ್, ನಾವು ನಮ್ಮ ಬಯಕೆಗಳು ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ, ಅದು ತಪಸ್ಸು. ತಪಸ್ಸಾದ ಮೇಲೆ ಆಮೇಲೆ ಏನಾಗತ್ತೆ, ಆಲೋಚನೆ ಬಂದ ಮೇಲೆ ಮಾತುಗಳು ಹೊರಗೆ ಬರುತ್ತೆ. ಆ ಮಾತುಗಳಿಗೆ ಮಂತ್ರ ಅಂತ, ಮಂತ್ರ ಅಂದ್ರೆ ನುಡಿ ಮಾತುಗಳು, ಮಂತ್ರ ಅಂತ ಕರೀತಾರೆ. ತಪಸ್ಸು ಮಂತ್ರ. ಆ ವಾಕ್ ಬಂದ ಮೇಲೆ ಏನ್ ಮಾಡ್ತೀವಿ, ಕಾರ್ಯಗಳನ್ನ ಮಾಡ್ತೀವಿ, ದೇಹದಿಂದ ಕಾರ್ಯಗಳನ್ನ ಮಾಡ್ತೀವಿ, ಅದಕ್ಕೆ ಕರ್ಮ ಅಂತ ಹೇಳ್ತಾರೆ. ಈ ಕರ್ಮದಿಂದ ನಮ್ಗೆ ಏನ್ ಸಿಕ್ಕತ್ತಂದ್ರೆ, ಕರ್ಮ ಮೂಲಕವಾಗಿ, ಬರೀ ಕರ್ಮ ಮೂಲಕವಾಗಿ ನಮ್ಗೆ ಸಿಕ್ಕೋದು ಲೋಕಗಳು ಅಂತ ಹೇಳ್ತಾರೆ. ಲೋಕ ಅಂದ್ರೆ ಏನು ಅಂದ್ರೆ, ಲೋಕ ಮೀನ್ಸ್ ಪೊಸೆಷನ್ಸ್. ನಮ್ಗೆ ಏನೇನು ಲೋಕಗಳು ಸಿಕ್ಕತ್ತೆ, ನಾವು ಒಳ್ಳೆ ಕರ್ಮ ಮಾಡಿದ್ರೆ ನಾವೇ ಹೇಳ್ತೀವಲ್ಲ, ಈ ಒಂದು ಪಕ್ಷ ಮಾಸದಲ್ಲಿ ಈ ತರ ಚಿಂತನೆಗಳು ಪಿತೃಗಣ ಸಂಧಿ ಇದೆಲ್ಲ ಮಾಡಿದ್ರೆ ನಮ್ಗೆ ಈ ದೇಹ ಬಿಟ್ಟು ಹೋದಾಗ ಒಳ್ಳೆ ಒಳ್ಳೆ ಲೋಕಗಳಿಗೆಲ್ಲ ಹೋಗ್ತೀವಿ, ಸ್ವರ್ಗದಲ್ಲಿ ಇರುವಂತ ಒಳ್ಳೆ ಲೋಕ ಇರಬಹುದು, ಅಥವಾ ಪ್ರಕಾಶಮಾನದಂತ ಜ್ಞಾನ ಸಹಿತವಾದ ಆ ಲೋಕಗಳು ಇರಬಹುದು. ಸೊ ಹೀಗೆ ಲೋಕ ಅಂಬುದಿಂದ ನಾವು ಪಡೆಯುವಂತ, ಆರ್ ಈ ಲೋಕದಲ್ಲೇ ನಮ್ಗೆ ಒಳ್ಳೆ ಒಳ್ಳೆ ಬಂಗ್ಲಾ, ಒಳ್ಳೆ ಸೌಕರ್ಯವಾಗಿ ಇರ್ಲಕ್ಕೆ ನಮ್ಗೆ ಪೊಸೆಷನ್ಸ್, ನಮ್ಮ ಮನೆ, ದೊಡ್ಡ ಮನೆ, ಬಂಗ್ಲಾ, ಕಾರು, ಇದು ಇದು ಈ ತರ ಲೋಕಗಳು, ಈ ಪೊಸೆಷನ್ಸ್ ಅದಕ್ಕೆ ಹೇಳ್ತಾರೆ. ಅದು ಒಂದು. ಅದರಿಂದ ಏನಾಗತ್ತೆ ನಮ್ಗೆ, ನಾಮ ಅಂತ. ನಾಮ ಅಂದ್ರೆ ಕೀರ್ತಿ. ಆ ಇವರು ಇದು ಮಾಡಿದ್ರು, ಇವರು ಈ ರೀಕಲೆಕ್ಟ್ ಬೈ ದ ನೇಮ್. ನೇಮ್ ಅಂಬುದು ಯಾವತ್ತೂ ನಿತ್ಯ ಅಂತ, ನೇಮ್ ಹೆಸರು ಅಂಬುದು ಯಾವತ್ತೂ ಅಜೀವಕ್ಕೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಹೀಗೆ ನಾಮ. ಸೊ ಶ್ರದ್ಧಾ ಒಂದು, ಪಂಚಭೂತಗಳು ಐದು, ಸೊ ಆರಾಯ್ತು. ಆಮೇಲೆ ಇಂದ್ರಿಯಗಳು ಒಂದು, ಆಮೇಲೆ ಮನಸ್ಸು, ಆಮೇಲೆ ಮನಸ್ಸಿಗೆ ಮನಸ್ಸು ಒಂದು, ಮನಸ್ಸಿಗೆ ಬೇಕಾದ ಅನ್ನ ಒಂದು, ಆಮೇಲೆ ವೀರ್ಯ ಶಕ್ತಿ ಬರೋದು ಅದು ಒಂದು, ಆಮೇಲೆ ತಪಸ್ಸು ಅದು ಒಂದು, ಆಮೇಲೆ ಮಂತ್ರ ಅಂದ್ರೆ ವಾಕ್ ಮೂಲಕ ಮಾಡುವಂತ, ಆಮೇಲೆ ದೇಹ ಮೂಲಕ ಮಾಡುವಂತ ಕರ್ಮ, ಆಮೇಲೆ ಲೋಕ ನಾವು ಪಡೆಯುವಂತದ್ದು, ಆಮೇಲೆ ನಮ್ಗೆ ಕೀರ್ತಿ, ನಮ್ಮ ಹೆಸರು, ನಮ್ಮ ನೇಮ್. ಹೀಗೆ ಈ 15 ಜಡ ಎಲ್ಲವೂ ನೋಡಿ, ಎಲ್ಲವೂ ಜಡ. ಈ ಜಡ ಜೊತೆಯಲ್ಲಿ ಇರುವಂತ ಜೀವ 16ನೇವನಾಗ್ತಾನೆ. ಸೊ ಹೀಗೆ ಈ 16 ತಕೋಬಹುದು ಅಂತ ಹೇಳ್ತಾರೆ. ಸೊ ಇದು ಒಂದು. ಆಮೇಲೆ ಇನ್ನೊಂದು, ಇಲ್ಲಿ ಒಂದು ಸ್ಲೈಟ್ ವೇರಿಯೇಷನ್. ಈ ಶರೀರ ಚತುಷ್ಟಯಗಳು, ಸಾರಿ, ಈರೈದು ದೇಹ ಊರ್ಮಿ ಅಂತ ಬರುತ್ತಲ್ಲ, ಈರೈದು ದೇಹ ಊರ್ಮಿ ಅಂತ ನೋಡಿದಾಗ, ನಾವು ಊರ್ಮಿ ಶಬ್ದಕ್ಕೆ ಈ ದೇಹಕ್ಕೆ ಬರುವಂತ ಆ ಒಂದು 6 ಅವಸ್ಥೆಗಳನ್ನ ನೋಡಿದ್ದೀವಿ. ಆ 6 ಅವಸ್ಥೆಗಳು ಹೇಗಿದೆ ಅಂತ ಅದನ್ನನ್ನು ಊರ್ಮಿಯಲ್ಲಿ ಸೇರ್ಸ್ಕೊಳ್ತಾರೆ. ಇದು ಏನು ಅವಸ್ಥೆಗಳು ಅಂದ್ರೆ, ಈ ದೇಹ ನಮ್ಗೆ ಇದೆ, ಈ ದೇಹದಲ್ಲಿ ಏನೇನು ಬರುತ್ತೆ ನಮ್ಗೆ ಅಂದ್ರೆ, ದೇಹದ ಮೂಲಕವಾಗಿ ನಮಗೆ ಒಂದು ರೋಗ ರುಜಿನಗಳು ಬರುತ್ತೆ. ಆಮೇಲೆ ದೇಹ ಚೆಂದಾಗಿರುತ್ತೆ, ಮನಸ್ಸಿನ ಮೂಲಕವಾಗಿ ರೋಗ ರುಜಿನಗಳು ಬರುತ್ತೆ, ಅಥವಾ ದೇಹ ಪ್ಲಸ್ ಮನಸ್ಸು ಎರಡೂ ಇನ್ವಾಲ್ವ್ ಆಗಿ ಬರುವಂತದ್ದು. ಸೊ ಹೀಗೆ ಒಂದೊಂದಕ್ಕೇನು ಎರಡೆರಡು ಹೇಳ್ತಾರೆ, ಟೋಟಲಿ 6. ಅಂದ್ರೆ ಏನು, ದೇಹಕ್ಕೆ ಬರುವಂತದ್ದು ಯಾವುದು ಅಂದ್ರೆ, ಜರ ವ್ಯಾಧಿ. ದೇಹಕ್ಕೆ ಮುಪ್ಪುತನ ಬರುತ್ತೆ, ಎವ್ರಿ ಸೆಕೆಂಡ್ ಮುಪ್ಪುತನ ಅಂಬುದು ಬರುತ್ತೆ. ಆಮೇಲೆ ಇದಕ್ಕೆ ರೋಗ ರುಜಿನಗಳು, ದೇಹಕ್ಕೆ ನಮ್ಮ ಶರೀರಕ್ಕೆ ಆಗುವಂತ ಒಂದು ವ್ಯಾಧಿಗಳು, ಇದು ಬರೋದು ದೇಹಕ್ಕೆ ಬರುತ್ತೆ. ಆಮೇಲೆ ಮನಸ್ಸಿಗೆ ಬರುವಂತದ್ದು ಯಾವುದು ಅಂದ್ರೆ, ನಮ್ಗೆ ಶೋಕ. ಯಾರು ಏನಾರು ಒಂದು ಸ್ಯಾಡ್ ನ್ಯೂಸ್ ಕೇಳಿದಾಗ ದೇಹ ಎಲ್ಲ ಚೆಂದಾಗಿರುತ್ತೆ, ಮನಸ್ಸು ಅಲ್ಲಿ ಶೋಕ ಮೂಡತ್ತೆ. ಇನ್ನೊಂದೇನು ಅಂದ್ರೆ, ಮನಸ್ಸಲ್ಲಿ ಭ್ರಮೆ ಇರುತ್ತೆ, ಮೋಹ ಇರುತ್ತೆ. ಶೋಕ ಮೋಹ ಅಂಬುದು ಮನಸ್ಸಿಗೆ ಬರುವಂತದ್ದು ವ್ಯಥೆಗಳು, ದೇಹಕ್ಕೆ ಬರುವಂತದ್ದು ಜರ ವ್ಯಾಧಿ, ಮತ್ತು ಎರಡೂ ಇನ್ವಾಲ್ವ್ ಆಗಿ ಬರೋದು ಶುತ್ ಪಿಪಾಸ ಅಂತ ಹೇಳ್ತಾರೆ. ಶುತ್ ಅಂದ್ರೆ ಆ ಒಂದು ಹಸಿವೆ ಆಗುತ್ತೆ ನಮ್ಗೆ, ಇದು ಸಹಜವಾದ ವ್ಯಾಧಿ ಅಂತ. ಇದಕ್ಕೇನು ಶುತ್ ಪಿಪಾಸಕ್ಕೇನು ವ್ಯಾಧಿ ಅಂತಾನೆ ಒಂದು ರೀತಿಯಿಂದ ಕರೀತಾರೆ. ಯಾಕೆಂದ್ರೆ ಈ ವ್ಯಾಧಿ ನಿಮಿತ್ತ ಇಟ್ಟುಕೊಂಡು ಬರುವಂತದ್ದಲ್ಲ, ಈ ವ್ಯಾಧಿ ಬಂದು ಸಹಜವಾಗಿ ದೇಹ ಪಡೆದವನಿಗೆ ಇರುವಂತ ವ್ಯಾಧಿ. ಒಂದು ಹಸಿವೆ ಆಗೋದು ಅಂದ್ರೆ ಹೊಟ್ಟೆಯಲ್ಲೇನೋ ಹಸಿವೆ ಆಗತ್ತೆ, ಮನಸ್ಸಿಗೇನೋ ಹಸಿವೆ ಆಯ್ತಪ್ಪ ಮನಸ್ಸಲ್ಲೇನೋ ಅದು ಪರಿಣಾಮ ಇರುತ್ತೆ. ಸೊ ಹೀಗೆ ಶುತ್ ಪಿಪಾಸ ಬಾಯಾರಿಕೆ ನಮ್ ನಾಲಿಗೆಗೇನೋ ಆಗತ್ತೆ, ನಮ್ ಮನಸ್ಸಿನ ಐಮ್ ಫೀಲಿಂಗ್ ಥರ್ಸ್ಟಿ, ಐಮ್ ಫೀಲಿಂಗ್ ಫೀಲಿಂಗ್ ಅಂತ ಹೇಳ್ತೀವಲ್ಲ. ಸೊ ಹೀಗೆ ಶುತ್ಪಿಪಾಸ, ಸೊ ಹೀಗೆ ಟೂ ಟೂ ಟೂ, ಸೊ ಆರು. ಇದನ್ನು ಊರ್ಮಿಗಳು ಅಂತ ಕರೀತಾರೆ. ಸೊ ಹೀಗೆ ಊರ್ಮಿ ಎಂಬ ಶಬ್ದಕ್ಕೆ ಹೀಗೆ ತಗೊಂಡಿದ್ದಾರೆ. ಇನ್ನೊಂದು ರೀತಿಯಿಂದ ಈ ಊರ್ಮಿ ಈ ಆರನ್ನ ಹೇಗೆ ಸಿಕ್ಸ್ಟೀನ್ ಅನ್ನ ಯಾವ ರೀತಿಯಲ್ಲೇ ನೋಡಬಹುದು ಅಂತ ಫಸ್ಟ್ ನೋಡಿದ್ವಿ. ಆಮೇಲೆ ಈ ಆರನ್ನ ಹೇಗೆ ನೋಡೋದು ಅಂತ, ಒಂದು ಬಂದು ಅಸ್ಥಿ ಜಾಯತೆಯ ವರ್ಧತೆ ಅದು ನೋಡಿದ್ವಿ. ಇನ್ನೊಂದು ಬಂದು ಈ ರೋಗ ರುಜಿನಗಳು ದೇಹಕ್ಕೆ ಮನಸ್ಸಿಗೆ ಎರಡುಗೇನು ಸೇರಿ ಬರುವಂತದ್ದು ನೋಡಿದ್ವಿ. ಇನ್ನೊಂದು ರೀತಿಯಿಂದ ಇದನ್ನ ಹೇಗೆ ನೋಡ್ತಾರಂದ್ರೆ, ಈ ಹದಿನಾರನ್ನ ದೇವರ ಪರವಾದ ಅಂದ್ರೆ ಹೇಗೆ ಅಂದ್ರೆ, ಈ ನಾಲ್ಕು ದೇಹದಲ್ಲಿ ಇರುವಂತ ಭಗವಂತ, ಬೇಸಿಕಲಿ ಈ ದೇಹ ಕೊಟ್ಟಿರೋದೇ, ಈ ದೇಹದಲ್ಲಿ ಕೊಟ್ಟ ದೇಹದಲ್ಲಿ ಭಗವಂತನನ್ನ ಹುಡುಕು ಅಂತ ಜೀವನನ್ನ ಇಟ್ಟು, ಜೀವನ ಜೊತೆಯಲ್ಲಿ ಎಲ್ಲಾ ದೇವತೆಗಳನ್ನು ಇಟ್ಟು ಈ ದೇಹನ್ನೇ ಕಳಿಸಿದ್ದಾನೆ ದೇವರು, ಅದನ್ನ ನಾವು ನೋಡ್ತಾ ಇಲ್ಲ. ಸೊ ಇದು ದೇವರ ಬಗ್ಗೆ. ಈ ನಾಲ್ಕು ದೇಹದಲ್ಲಿ ಇದ್ದು ನಮ್ಮ ದೇಹದಲ್ಲೇ ಇದ್ದು ಭಗವಂತ ಏನೇನು ವ್ಯಾಪಾರ ಮಾಡ್ತಾನೆ, ಹ್ಯಾಗ್ ಇದ್ದಾನೆ ಅಂತ ಭಗವಂತನನ್ನ ತಿಳ್ಕೊಳ್ಳುವುದಕ್ಕೆ ಈ ಪುರುಷ ದೇಹ, ಪುರುಷ ಅಂತ ಪೂರ್ಣವಾದ ದೇಹವನ್ನ ಕೊಟ್ಟಿದ್ದಾನೆ. ಸೊ ನಾಲ್ಕು ದೇಹದಲ್ಲಿ ಭಗವಂತ, ಅದನ್ನ ನಾವು ಹೇಗೆ ತಿಳ್ಕೊಳ್ಳೋದು, ಈ ದೇವರಿದ್ದಾನೆ ದೇವತೆಗಳನ್ನ ಇಟ್ಟಿದ್ದಾನೆ, ಇದನ್ನು ಹೇಗೆ ನಾವು ತಿಳ್ಕೊಳ್ಳೋದು, ಒಳಗೆ ಇವರುಗಳೇ ನಮ್ಮ ಗುರುಗಳು, ಆಂತರಿಕ ಗುರುಗಳನ್ನ ಇಟ್ಟಿದ್ದಾರೆ ನಮ್ಗೆ, ಇವರ ಮೂಲಕವಾಗ ಎಲ್ಲ ಒಂದು ಗುರು ಹತ್ರ ಹೋಗ್ತೀವಿ, ಆ ಗುರು ಹೇಳ್ಕೊಡ್ತಾನೆ ನಮ್ಗೆ, ಹಾಗೆ ನಾವು ತಿಳ್ಕೊಳ್ಳೋದು. ಅವನು ಹೇಳ್ಕೊಡ್ತಾನೆ, ಕಿವಿಲಿ ಬೀಳುತ್ತೆ, ನೋಟ್ ಪುಸ್ತಕದಲ್ಲಿ ಇರುತ್ತೆ. ನಮ್ಗೆ ಹೇಗೆ ಅರ್ಥ ಆಗ್ಬೇಕು ಅಂದ್ರೆ, ಒಳಗಿರುವಂತ ಆರು ಊರ್ಮಿಗಳು ಅಂತ ಹೇಳ್ತಾರೆ, ಆ ಒಂದು ಜ್ಞಾನವನ್ನ ತಿಳ್ಕೊಳ್ಳುವುದಕ್ಕೆ ಇದು ವೇದಕ್ಕೆ ಸಂಬಂಧಪಟ್ಟದ್ದು. ಇದು ಏನ್ ಹೇಳ್ತಾರೆ ಅಂದ್ರೆ, ವೇದ ಕಲಿಯುವಾಗ ಶಿಕ್ಷಾ ಅದು ನೋಡಿದ್ದೀವಿ ನಾವು ಹಿಂದಿನ ಪದ್ಯದಲ್ಲೇ ಬಂತಲ್ಲ, ಆ ಆರನ್ನ ಇಟ್ಟುಕೊಳ್ಳೋದು. ಶಿಕ್ಷಾ ಅಂದ್ರೆ ಫೋನೆಟಿಕ್ಸ್, ಕಲ್ಪ ಅಂದ್ರೆ ಗೃಹ್ಯ ಸೂತ್ರಗಳು ಅಂತ ಒಂದೊಂದು ಶಾಖೆಗಳು ಏನೇ ಇರುತ್ತೆ, ಹೇಗೆ ಹೇಗೆ ಕರ್ಮ ಮಾಡೋದು ಅಂಬುದು ಅದು ಒಂದೊಂದು ಶಾಖೆಯಲ್ಲಿನೂ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ, ಅದನ್ನೇ ನಾವು ಸಂಪ್ರದಾಯ ಅಂತಾನು ಕರಿತೀವಿ. ಸೊ ಆ ಕಲ್ಪ ಅಂತೆ ವ್ರತ ನಿಯಮಗಳು ಅದು ಕಲ್ಪ ಅಂತ ಕರಿತೀವಿ. ಆಮೇಲೆ ವ್ಯಾಕರಣಗಳು ಗ್ರಾಮರ್, ಆಮೇಲೆ ನಿರುಕ್ತ, ಹೇಗೆ ಆ ರೂಟ್ನಿಂದ ಆ ಮೂಲದಿಂದ ಆ ಶಬ್ದಗಳು ನಿಷ್ಪನ್ನ ಆಯಿತು ಅಂತ ನೋಡೋದು ನಿರುಕ್ತ ಆಗತ್ತೆ. ಆಮೇಲೆ ಜ್ಯೋತಿಷ ಅಂದ್ರೆ ಯಾವ ಕಾಲದಲ್ಲಿ ಯಾವ ಯಾವ ಕೆಲಸಗಳ ಮಾಡಬೇಕು ಅಂತ ನೋಡೋದು ಅದು ಜ್ಯೋತಿಷ ಅಂತ ಹೇಳ್ತಾರೆ. ಇಲ್ಲಿ ಫಲ ಜ್ಯೋತಿಷ ಹೇಳ್ತಾ ಇಲ್ಲ. ಮತ್ತು ನೆಕ್ಸ್ಟ್ ಬರುವುದು ಛಂದಸ್ಸು ಯಾವ ಮೀಟರ್ ಅಲ್ಲಿ ಆ ಒಂದು ಪದ್ಯಗಳನ್ನ ರಚನೆ ಮಾಡಿದ್ದಾರೆ, ಯಾಕೆಂದ್ರೆ ಆಯಾ ಮೀಟರ್ಗೆ ಆಯಾ ಛಂದಸ್ಸಿಗೆ ಆಯಾ ಛಂದೋಭಿಮಾನಿ ದೇವತೆಗಳಿದ್ದಾರೆ. ಈ ಛಂದಸ್ಸು ಅಂಬೋದನ್ನೇ ಛಾಂದಸ್ಸು ಅಂತ ಹೇಳೋದೇ ಅದನ್ನ ಮುಚ್ಚಿಕೊಂಡಿರೋದು ಅಂತ ಅರ್ಥ ಆಗತ್ತೆ. ಸೊ ಅಲ್ಲಿ ಇರುವಂತ ದೇವರ ರೂಪಗಳು ನಮಗೆ ಕಾಣಬಾರದೆ ಈ ದೇವತೆಗಳು ಮುಚ್ಚಲು ಹಾಕಿ ಇಟ್ಟಿರ್ತಾರೆ. ಸೊ ಇವರ ಪರ್ಮಿಷನ್ ನಮ್ಗೆ ಬೇಕು. ಸೊ ಅವರನ್ನ ಪ್ರಾರ್ಥನೆ ಮಾಡಿದ್ರೆ ಆ ಒಳಗೆ ಇರುವಂತ ಆ ದೇವರು ನಮಗೆ ಕಾಣಿಸ್ತಾನೆ, ಅಟ್ಲೀಸ್ಟ್ ಇದಾನ ಆ ರೂಪ ಏನೋ ಆ ದೇವರಿದ್ದಾನೆ ಹಾಗೆ ಏನೋ ನಾಲೆಡ್ಜ್ ಬರುತ್ತೆ, ಜ್ಞಾನ ಬರುತ್ತೆ. ಸೊ ಈ ಆರನ್ನನು ಈ ಊರ್ಮಿ ಶಬ್ದದಿಂದ ಈ ವಿಕಾರಗಳಿಂದ ಈ ನಮ್ಮ ನಾಲ್ಕು ದೇಹದಲ್ಲಿ ಇರುವಂತಹ ಭಗವಂತನನ್ನ ನಾವು ತಿಳ್ಕೊಳ್ಳೋದು. ತಿಳ್ಕೊಳ್ಳೋವಾಗ ಹೇಗೆ ತಿಳ್ಕೊಳ್ತೀವಿ, ಭೂತ ಅಂತ ಬರುತ್ತೆ ಅಲ್ಲಿ, ನೀರೆರಡು ದೇಹ ಊರ್ಮಿ ದೇಹದಲ್ಲಿ ಇರುವಂತ ಭಗವಂತನನ್ನ ಈ ಷಡಂಗಗಳಿಂದ ತಿಳ್ಕೊಳ್ಳೋದು. ನಾವೇ ತಿಳ್ಕೊಳ್ತೀವ ಇಲ್ಲ, ಭೂತಗಳು ಅಂತ ಅಲ್ಲಿ ಐದು ಭೂತಗಳು ಅಂತ ಬರುವಾಗ ಐದು ಭೂತಗಳು ಅಂದ್ರೆ ಈ ಭೂತಾಭಿಮಾನಿಗಳಾಗಿ ಇದ್ದು ನಮ್ಮ ದೇಹದಲ್ಲಿ ಇದ್ದು ಈ ದೇವತೆಗಳು ನಮ್ಗೆ ತಿಳಿಸಿಕೊಡ್ತಾರೆ ಅಂತ ಹೇಳಿ, ಅವ್ರ ಜೊತೆಯಲ್ಲಿ ಈ ಜೀವ ಎಲ್ಲ ಈ ಇಷ್ಟು ಜನರು ಸೇರಿದ ಮೇಲೆ ಈ ಜೀವಕ್ಕೆ ಆ ಜ್ಞಾನ ಬರುತ್ತಂತೆ. ಇದು ಒಂದು ಹದಿನಾರು. ಸೊ ಹೀಗೆ ಹದಿನಾರು ಆಗತ್ತೆ. ಸೊ ಇದನ್ನ ಈರೆರಡು ದೇಹ ಊರ್ಮಿ ಭೂತಗಳ ಆರಧಿಕ ದಶ. ಇದಾದ ಮೇಲೆ ಇಲ್ಲಿ ಏನ್ ಹೇಳ್ತಾರಂದ್ರೆ ಋಗ್ವಿನುತ ಅಂತ ಹೇಳ್ತಾರೆ. ಋಗ್ವಿನುತ ಅಂದ್ರೆ ಏನು ಅಂದ್ರೆ, ಇಷ್ಟು ಒಂದು ಹದಿನಾರು ಇವಾಗ ಬಂದಿದೆ, ಹದಿನಾರಿನಿಂದ ಋಗ್ವಿನುತ ಅಂದ್ರೆ ಋಗ್ವೇದದಲ್ಲಿ ಪ್ರತಿಪಾದ್ಯನಾದಂತ ಭಗವಂತ ಚೆನ್ನಾಗಿ ನುತ ಅಂದ್ರೆ ಚೆನ್ನಾಗಿ ಸ್ತುತಿಸಲ್ಪಡ್ತಾನೆ. ಯಾರವನು ಅಂದ್ರೆ, ಸೊ ಇಲ್ಲಿ ಇನ್ನೊಂದು ಡೌಟ್ ಬರುತ್ತೆ. ಹದಿನಾರು ಹೇಳಿದ್ದೀವಿ, ಈ ಹದಿನಾರಿಗೇನು ಋಗ್ವಿನು ತಾಗೇನು ಏನು ಕನೆಕ್ಷನ್ ಅಂದ್ರೆ, ಇಲ್ಲಿ ಏನ್ ಹೇಳ್ತಾರಂದ್ರೆ, ಈ 16 ಅಂತ ಬಂದಿದ್ದಲ್ಲ, ಈ 16 ಇನ್ನೊಂದು ಅರ್ಥವೂ ಇದೆ. ಅಂದ್ರೆ 4 ದೇಹ ಕೊನೆಯಲ್ಲಿ ನೋಡಿದ್ದನ್ನ ಇಟ್ಕೊಳ್ಳೋಣ, ಅದು ದೇವರ ಪರವಾಗಿದೆ. ಸೊ 4 ದೇಹ ಷಡಂಗಗಳು, ಆಮೇಲೆ ಷಡಂಗಗಳು ಭೂತಗಳು ಸಹಿತ ಈ ಜೀವ ಇದಾನಲ್ಲ, 16 ಅಂತ ಬರತ್ತಲ್ಲ, ಇದಕ್ಕೆ ಕರೆಸ್ಪಾಂಡ್ ಆಗಿ ಏನಿದೆ ಅಂದ್ರೆ, ಪುರುಷ ಸೂಕ್ತದಲ್ಲಿ ಹೇಳ್ತಾರೆ 16 ವರ್ಗಗಳು ಇದೆ ಅಂತ. ಪುರುಷ ಸೂಕ್ತದಲ್ಲಿ 16 ಮಂತ್ರಗಳು ಇದೆ ಅಂತ ಹೇಳ್ತಾರೆ. ಆಮೇಲೆ ಅಂದ್ರೆ ಅಲ್ಲಿ ಒಂದು ಚಿಕ್ಕ ಡೌಟ್ ಬರುವುದು, ಪುರುಷ ಸೂಕ್ತ ಋಗ್ವೇದದಲ್ಲಿ ಇದೆ, ಯಜುರ್ವೇದದಲ್ಲಿನೂ ಇದೆ. ಯಜುರ್ವೇದದಲ್ಲಿ ಇರುವಾಗ 18 ಇದೆ, 16 ಇಲ್ಲ. ಅಲ್ಲಿ 18 ಅಂತ ಹೇಳ್ತಾರೆ. ಅದಕ್ಕೆ ಏನು ಬರುತ್ತೆ ಅಂದ್ರೆ, ಇಲ್ಲಿ ಫಸ್ಟ್ ಅದಕ್ಕೆ ಸ್ಪೆಸಿಫಿಕ್ ಆಗ ಋಗ್ವಿನುತ, ಋಗ್ವೇದದಲ್ಲಿ ಋಗ್ವೇದದಿಂದ ಸ್ತುತಿಸಲ್ಪಟ್ಟವನು ಅಂತ ಬರುತ್ತೆ. ಅದು ಒಂದು ಸಮಾಧಾನ. ಇನ್ನೊಂದು ಸಮಾಧಾನ, ನೀವು ಯಜುರ್ವೇದನ್ನು ತಗೋಬಹುದು. ಯಾಕೆಂದ್ರೆ ನೀವು ಯಜುರ್ವೇದ ತಗೊಂಡಾಗಲೂ ಯಜುರ್ವೇದಿಗಳು ದೇವರನ್ನ ಪೂಜೆ ಮಾಡುವಾಗ ಷೋಡಶ ಉಪಚಾರ ಪೂಜೆಯನ್ನೇ ಮಾಡ್ತಾರ ಅವರು. ಎಲ್ಲರೂ ಮಾಡೋದು ಷೋಡಶ ಉಪಚಾರ ಪೂಜೆಗಳು. ಆಮೇಲೆ ಇಲ್ಲಿ ನಮ್ಗೆ ದುಡ್ಡಾಗ್ ಬರುತ್ತೆ, ಋಗ್ವಿನುತ ಅಂತ ಹೇಳ್ತಾರೆ. ನಾವು ಹೆಂಗಸರು, ನಾವು ಏನು ಋಗ್ ಮಂತ್ರದಿಂದ ನಾವು ಏನು ಪೂಜೆ ಗೀಜೆ ಏನು ಮಾಡಕ್ ಆಗತ್ತಾ ಅಂದ್ರೆ, ಅದು ನಾವು ಬಾಯಿಂದ ಹೇಳುವ ಆ ಕ್ರಮ, ಆ ಪುರುಷ ಸೂಕ್ತ ಹೇಳುವಂತ ಕ್ರಮ ನಮ್ಗೆ ಇಲ್ಲ, ಅಧಿಕಾರ ಇಲ್ಲ. ಬಟ್ ಅದು ಅದ ಅರ್ಥವನ್ನ ತಿಳ್ಕೋಬಹುದು ಎಂಬುದು ಒಂದು. ಇನ್ನೊಂದು, ನಾವು ಇದನ್ನೇ ನಾವು ಷೋಡಶ ಉಪಚಾರ ಪೂಜೆ ಮಾಡುವಾಗ ಭಗವಂತನ ಅದನಿಂದ ಪ್ರತಿಪಾದ್ಯನಾದಂತಹ ಭಗವಂತನನ್ನ ಚಿಂತನೆ ಮಾಡುತ್ತಾ ನಾವು ತುಳಸಿ ಪೂಜೆ ಇದೆಲ್ಲ ಮಾಡುವಾಗ ಷೋಡಶೋಪಚಾರದಿಂದಲೇ ನಾವು ಮಾಡ್ತೀವಿ, ಅದೇ ಆಗತ್ತೆ. ಚಿಂತನೆಯಲ್ಲಿ ನಾವು ಇಟ್ಟುಕೊಂಡು ಅದು ಆಸನಂ ಸಮರ್ಪಯಾಮಿ, ಅರ್ಘ್ಯಂ ಪಾದ್ಯಂ ಸಮರ್ಪಯಾಮಿ, ಹೀಗೆ ನಾವು ಹೇಳ್ತೀವಿ. ಇದು ಕೇಳಿ ಕೊನೆಯಲ್ಲಿ ನಾವು ಬಂದು ನಮ್ಮ ಹಬ್ಬ ಇದಕ್ಕೆಲ್ಲ ಹಬ್ಬ ಹರಿದಿನ ಬಂದಾಗ ನಾವು ಸುವರ್ಣ ಗೌರಿ ಪೂಜೆ ಮುಂತಾದೆಲ್ಲ ಬಂದಾಗ ನಾವು ಬಾಯನ ಕೊಡ್ತೀವಿ. ಬಾಯನ ಕೊಡುವಾಗ ಅದೇ ಅನುಸಂಧಾನ, ಅಲ್ಲಿನೂ 16 ಅದಲ್ಲಿ ಅದೇ 16 ವಸ್ತುಗಳು ಹೇಗೆ ಬೇಕಾರ ಹಾಕ್ಬೋದು ನಾವು ನಮ್ಮ ನಮ್ಮ ಅನುಸಂಧಾನ. ಬಟ್ 16 ರೂಪಗಳನ್ನ ಇಟ್ಟುಕೊಳ್ತೀವಿ ಅಲ್ಲಿ ಅಲ್ಲಿ ಇಟ್ಟುಕೊಂಡಿರುವಂತ 16 ರೂಪಗಳು ಈ ಋಗ್ವಿನಿತ. ಋಗ್ ಅಂದ್ರೆ ಅಲ್ಲಿ ಏನ್ ಅರ್ಥ ಅಂದ್ರೆ ರುಚ, ರುಚ ಋಗ್ವೇದ ರುಚ ಅಂದ್ರೆ ಅರ್ಚನ ಎಂಬ ಅರ್ಥ ಬರುತ್ತೆ. ಋಗ್ ಎಂಬ ಶಬ್ದಕ್ಕೆ ಅರ್ಚನ ಮಾಡೋದು, ಅರ್ಚಿತ ಚಂದ. ಅರ್ಚನ ಅಂದ್ರೆ ಏನು, ಚಂದಾಗೆ ಪೂಜಿಸಲ್ಪಡುವವನು ಅಂತ ಅರ್ಥ. ಸೊ ಋಗ್ವೇದ ಮಂತ್ರ ಇಟ್ಟುಕೊಂಡೇ ಪೂಜೆ ಮಾಡಬೇಕು, ನಮ್ಗೆ ಅಧಿಕಾರ ಇಲ್ಲ, ಈ ಪದ್ಯ ನಮ್ಗೆ ಇಲ್ಲ ಅಂದ್ರೆ ದಾಸರಿ ಯಾಕೆ ಇಲ್ಲಿ ಕೊಡ್ತಾರೆ. ಸೊ ಋಗ್ವಿನುತ ಅಂದ್ರೆ ಋಕ್ ಎಂಬ ರುಚ, ರುಚ ಎಂಬ ಶಬ್ದಕ್ಕೆ ಋಗ್ವೇದದಲ್ಲಿ ಇರುವಂತಹ ಋಕ್ಕುಗಳು ಎಂಬುದಕ್ಕೆ ಅರ್ಥ ಆಚಾರ್ಯರು ಅರ್ಚನ ಅಂತ ಕೊಡ್ತಾರೆ. ಋಕ್ ಅರ್ಚ ಅಂತ ಕೊಡ್ತಾರೆ. ಸೊ ಅರ್ಚನ ಮಾಡೋದು, ಅರ್ಚನೆ ಅಂದ್ರೆ ಚಂದಾಗೆ ಪೂಜೆ ಮಾಡೋದು. ಚಂದಾಗೆ ಪೂಜೆ ಮಾಡೋದು ಅಂದ್ರೆ ಈ ಒಂದು ಚಿಂತನೆ ದಾಸರದನ್ನೇ ಕೊಟ್ಟಿದ್ದಾರೆ. ನನ್ನ 4 ದೇಹಗಳಲ್ಲಿ ದೇವರು ಇರುವಂತದ್ದು ಹ್ಯಾಗೆ ಹ್ಯಾಗೆ ಇದ್ದಾನೆ ಅಂದ್ರೆ ಬಿಂಬರೂಪವನ್ನ ತಿಳ್ಕೊಂಡು ನಾವು ಮಾಡುವಂತ ಪೂಜೆನೆ ಚಂದಾಗೆ ಮಾಡುವಂತ ಪೂಜೆ. ಇಷ್ಟು ನಾವು ತಿಳ್ಕೊಂಡಾಗ ನಮ್ಮ ದೇಹದಲ್ಲಿ ಬಿಂಬರೂಪ ಭಗವಂತನೇ ಕ್ರಿಯೆ ಮಾಡುತ್ತಾನೆ, ಅವನ ಜೊತೆಯಲ್ಲಿ ಈ ಭೂತಗಳು, ಮಹದ್ಭೂತದ ಜೊತೆಯಲ್ಲಿ ಈ ಚಿಕ್ಕ ಚಿಕ್ಕ ಭೂತಗಳು. ಅಂದ್ರೆ ಭೂತಗಳು ಅಂದ್ರೆ ಭೂತ ದೆವ್ವ ಅಂತ ಅರ್ಥ ಅಲ್ಲ, ಭೂತಗಳು ಅಂದ್ರೆ ಭೂತಿ, ನಮಗೆ ಉನ್ನತಿ. ಭೂತಿ ಅಂದ್ರೆ ಉನ್ನತಿ, ಉನ್ನತಿಗೆ ಕರ್ಕೊಂಡು ಹೋಗುವ ಚೇತನಗಳು ಅಂದ್ರೆ ದೇವತೆಗಳು ಅಂತ ತಕೊಂಡು ಈ ದೇಹದಲ್ಲಿ. ಸೊ ಇಷ್ಟು ಈ ದೇಹ ನನಗೆ ದೇವರು ಕೊಟ್ಟಿದ, ಈ ದೇಹ ನನ್ನ ದೇಹ ಅಂತ ಬರುತ್ತಲ್ಲ, ಈ ದೇಹ ಒಂದು ಆ ಒಂದು ನಶ್ವರವಾಗುವಂತದ್ದು. ಅಸ್ಥಿ ಜಾಯತೆ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತೆ. ಸೊ ನಶ್ಯ ಆಗುವಂತ ಈ ದೇಹ ಅಂತ ತಿಳ್ಕೊಂಡು ಇವರುಗಳು ನನ್ನನ್ನು ನಡೆಸ್ತಾ ಇದ್ದಾರೆ ಅಂತ ಹೀಗೆ ತಿಳ್ಕೊಂಡನೆ ಅದೇ ಋಗ್ವಿನುತ. ಋಗ್ವೇದ ಋಗ್ ಅಂದ್ರೆ ಚೆನ್ನಾಗಿ ಅರ್ಚನೆ ಮಾಡಿಸಲ್ಪಡುವವನು ಅಂತ ಬರುತ್ತೆ. ಹಿ ಹೂ ಇಸ್ ವೆರಿ ವೆಲ್ ವರ್ಷಿಪ್ ಅಂತ. ಋಗ್ವಿನುತ ಯಾರವನು, ದೇವರು ಯಾರನ್ನು ತಿಳ್ಕೋಬೇಕು ಇಲ್ಲಿ ಅಂದ್ರೆ, ಯಾಕೆಂದ್ರೆ ವೇದ ಪ್ರತಿಪಾದ್ಯ ಯಾರು, ಋಕ್ಕು ಮಂತ್ರದಿಂದ ಋಕ್ಕುಗಳಿಂದ ಪ್ರತಿಪಾದ್ಯನಾಗುವನು ಯಾರು ಅಂದ್ರೆ ಅವನು ಸಾಕ್ಷಾತ್ ವಿಷ್ಣುನೇ ಅಂತ ಹೇಳ್ತಾರೆ. ವಿಷ್ಣುನೇ ವೇದಕ್ಕೆ, ನಾರಾಯಣನೇ ಮೂಲ, ನಾರಾಯಣನೇ ಅಂತ ಹೇಳ್ತಾರೆ. ಅದನ್ನೇ ಹೇಳ್ತಾರೆ, ಚಂದಾಗೆ ಪೂಜೆಯನ್ನ ತಕ್ಕೊಳ್ಳುವನು ಈ ದೇಹದಲ್ಲಿ ಪೂಜೆಯನ್ನ ತಕ್ಕೊಳ್ಳುವನು ಯಾರು ಅಂದ್ರೆ ಲಕ್ಷ್ಮೀ ರಮಣ. ಯಾವ ಹೆಸರು, ವಿಷ್ಣುವಾಕ್ಯ ರೂಪದಿ, ವಿಷ್ಣು ಎಂಬ ರೂಪದಿಂದ, ವಿಷ್ಣು ಎಂಬ ರೂಪದಿಂದ ಈ 4 ದೇಹ, ನನ್ನ ಬಿಂಬರೂಪನಾದಂತ ಈ ನಾರಾಯಣ ವಿಷ್ಣು ಎಂಬ ರೂಪದಿಂದ ಈರೆರಡು ವಿಷ್ಣು ಅಂದ್ರೆ ವ್ಯಾಪ್ತನಾಗಿ ಇರುವವನು. ಎಲ್ಲೆಲ್ಲಿ ವ್ಯಾಪ್ತನಾಗಿದ್ದಾನೆ? ನಾಲ್ಕು ದೇಹದಲ್ಲಿ ವ್ಯಾಪ್ತನಾಗಿದ್ದಾನೆ, ನಮಗೆ ಬರುವಂತ ಅವಸ್ಥೆಗಳಲ್ಲಿ ವ್ಯಾಪ್ತನಾಗಿದ್ದಾನೆ, ಅಥವಾ ನಮಗೆ ನಮಗೆ ಬರುವಂತ ಜ್ಞಾನವನ್ನ ಕೊಡುವಂತ ಈ ಒಂದು ಶಿಕ್ಷಾ ಕಲ್ಪ ವ್ಯಾಕರಣ ಇದೆಲ್ಲಲ್ಲಿ ಈ ಒಂದು ಆರಲ್ಲಿ ಇದ್ದಾನೆ. ಮತ್ತೆ ನಮ್ಗೆ ರೋಗ ರುಜಿನಗಳೆಲ್ಲ ಬರುತ್ತೆ, ರಸತ್ತು ಉಪವಾಸ ಇದು ಇದನ್ನು ಅವನೇ ವ್ಯಾಪ್ತನಾಗಿದ್ದಾನೆ. ಇದೆಲ್ಲ ಹೊರಗೆ ಹಾಕ್ತಾನೆ, ನಮ್ಮ ಪಾಪವೆಲ್ಲ ಹೊರಗೆ ಹಾಕ್ತಾನ ಅವನು. ಸೊ ಇಷ್ಟು ಅವನು ಮಾಡ್ತಾ ಇದ್ದಾನೆ. ಈ ಭೂತಗಳು ಇದೆಲ್ಲ, ಈ ದೇವತೆಗಳೆಲ್ಲ ಇದ್ದಾರಲ್ಲ, ಈ ದೇವತೆಗಳಲ್ಲಿನೂ ಅವನೇ ವಿಷ್ಣುನೇ ಇದ್ದಾನೆ. ಮತ್ತು ಈ ಭೂತಗಳು ಅಂತ ಇಟ್ಕೊಂಡು ಈ ಪಂಚಭೂತ ಪಂಚ ತನ್ಮಾತ್ರ ಅಂದ್ರೆ ಇವನೇ ಆ ರೂಪಗಳಿಂದ ಇದ್ದಾನೆ. ಸೊ ಇವನು ಚೆನ್ನಾಗಿ ಅರ್ಚನೆ ಮಾಡಿಕೊಂಡಿದ್ದಾನೆ ಅಂದ್ರೆ ಅವನೇ ಸೇವ್ಯ ಸೇವಕನಾಗಿ ಅವನೇ ಇದ್ದಾನೆ, ಅರ್ಚನೆಯಲ್ಲಿನೂ ಅವನೇ ಇದ್ದಾನೆ. ಇವನು ಯಾರು ಅಂದ್ರೆ ಲಕ್ಷ್ಮೀ ರಮಣ ಅಂತ. ಲಕ್ಷ್ಮೀ ರಮಣ ಅಂತ ಇಲ್ಲಿ ಸ್ಪೆಸಿಫಿಕ್ ಆಗ ಲಕ್ಷ್ಮಿ ಅಂದ್ರೆ ಲಕ್ಷತೆ ಅಂದ್ರೆ ಕಣ್ಣಿಟ್ಟು ನೋಡ್ಕೊಂಡಿದ್ದ. ಲಕ್ಷ್ಮಿಯಲ್ಲಿ ಇರುವಂತ ನಾರಾಯಣ ಅನ್ನ ಹೇಳ್ತಾರೆ ಅಂದ್ರೆ ಕಣ್ಣಿಟ್ಟುಕೊಂಡು ನಮ್ಮನ್ನ ನೋಡ್ಕೊಳ್ತಾ ಇದ್ದಾನೆ ಲಕ್ಷ್ಮಿ ತಾಯಿ ಮೂಲಕವಾಗಂತ. ಲಕ್ಷ್ಮೀ ರಮಣ ವಿಷ್ಣುವಾಕ್ಯ ರೂಪದಲ್ಲಿ ಚತುರ್ಷಷ್ಟಿ ಕಲಾ ಅಂತ ಹೇಳ್ತಾರೆ. ಸೊ ಇದಿಲ್ಲಿ ಬಂದು ಎಷ್ಟು ರೂಪದಿಂದ ಅವನು ಇದ್ದಾನೆ ಇದಿಲ್ಲಿ ಅಂದ್ರೆ 16 ಇಲ್ಲ. ಈ 16 ಅಲ್ಲಿ ಹೇಗೆ ಬೇಕಾದ್ರೆ ನೀವು 16 ನಾವು ಹೇಗೆ 16 ಅಂತ ನೋಡ್ತಾ ಬಂದಿದ್ದೀವಿ. ಯಾವ್ದು ತಕೊಂಡ್ರು ನಡೆಯುತ್ತೆ, ಎಲ್ಲವೂ ತಕೊಂಡ್ರು ನಡೆಯುತ್ತೆ. ಸೊ 16 ಅಂತ ತಕೊಂಡ್ರೆ ಚತುಷಷ್ಠಿ ಕಲಾ 64 ಎಲ್ಲಿಂದ ಬರುತ್ತೆ ಅಂದ್ರೆ ಕೆಲವು ಕಾಮೆಂಟೇಟರ್ಸ್ ಎನ್ನು ಕೊಟ್ಟಿದ್ದಾರೆ ಕಲೆಗಳು 64 ಕಲೆಗಳು ಅಂತ ದೊಡ್ಡದಾಗ ಲಿಸ್ಟ್ ಮಾಡಿದ್ದಾರೆ. ಎಲ್ಲಾ ಕಲೆಗಳು ಇರುತ್ತೆ. ಚೌರ್ಯತನ ಹೇಗೆ ಕಳ್ಳತನ ಮಾಡಬೇಕು, ಹೇಗೆ ಕೆಟ್ಟದ್ದು ಮಾಡ ಎಲ್ಲವೂ ಆ ಕಲೆಯಲ್ಲಿ ಬರುತ್ತೆ. ಬಟ್ ಚತುಷ್ಠಿ ಕಲಾ ಅಂತ ಬಂದಾಗ ಅದನ್ನ ಇಟ್ಟುಕೋಬಹುದು. ಬಟ್ ಮೋರ್ ದನ್ ದಟ್ ಇಲ್ಲಿನೂ ನಾನು ಬನ್ನಂಜಯ ಆಚಾರ್ಯ ಅವರು ವ್ಯಾಖ್ಯಾನವನ್ನೇ ಅವರು ಚತುಷ್ಠಿ ಕಲಾ ಅಂತ ಉಪನಿಷತ್ತಲ್ಲಿ ಬಂದಾಗ ಅವರು ಅದಕ್ಕೆ ಚತುಷ್ಠಿ ಕಲಾಗೆ ಹೇಗೆ ಅರ್ಥ ಮಾಡ್ತಾರಂದ್ರೆ ಅವ್ರು ಹೇಳ್ತಾರೆ ಈ ಒಂದು 16 ತಕೊಂಡಿದ್ದೀರಲ್ಲ, 16 ಇಟ್ಕೊಂಡಿದ್ದೀರಲ್ಲ, ಆ 16 ನಾಲ್ಕು ರೂಪಗಳು, ನಾಲ್ಕು ರೂಪಗಳು ಅಂದ್ರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಂತ ಈ 4 ರೂಪಗಳು ಇಟ್ಟುಕೊಂಡು 16x4 ಹಾಕಿ ಈ 16 ರೂಪಗಳು ನಮ್ಮ 4 ಅವಸ್ಥೆಗಳಲ್ಲಿನೂ ಬರುತ್ತೆ, ಜಾಗೃತ ಸ್ವಪ್ನ ಸುಷುಪ್ತಿ ಸುರಿಯ ಈ 4 ಬರುತ್ತೆ. ಸೊ ಹೀಗೇನೆ ಇಟ್ಟುಕೊಳ್ಳಿ. ಅಥವಾ ಈ ಒಂದು 16 ನಾವು ಮಾಡುವಂತ ಯಾವ ಯಾವ್ದು ಮಾಡ್ತೀವೋ, ನಾವು ದಾನ ಮಾಡ್ತೀವೋ, ಆ ಒಂದು ದಾನ ಮಾಡ್ತೀವೋ, ದಯಾ ತೋರ್ತೀವೋ, ಧರ್ಮ ಮಾಡ್ತೀವೋ, ಸತ್ಯವೋ ಇದಿಲ್ಲಿ ಆರ್ 4 ಯುಗಗಳಲ್ಲಿ. ಸೊ ಹೀಗೆ 4 ನೀವು ಇಟ್ಟುಕೊಳ್ಳಿ ಅದು ಆಗತ್ತೆ ಅಂತ. 16x4 ಚತುಷ್ಠಿ ಕಲಾ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ರೀತಿಯಿಂದಲೂ ಇದನ್ನ ಹೇಳ್ತಾರೆ. ಇದು ಹೇಗೆ ಅಂದ್ರೆ ಈ ಒಂದು ಋಗ್ವೇದ ಅಂತ ಹೇಳಿ ಋಗ್ವಿನುತ ಅಂತ ಕೊಟ್ಟೆ. ಇದು ಸ್ವಲ್ಪ ಡಿಫ್ರೆಂಟ್ ಮೀನಿಂಗ್. ಚತುಷ್ಠಿ ಕಲಾ ಎಂಬುದಕ್ಕೆ ಇನ್ನೊಂದು ಅರ್ಥ ಕೊಡ್ತಾರೆ. ಯಾಕೆ ಅಂದ್ರೆ ಇದು ಬಂದು ಋಗ್ವಿನುತ ಅಂತ ಬಂದಿದೆ ನೋಡಿ, ಅದಕ್ಕೆ ಸಂಬಂಧಪಟ್ಟದ್ದು. ಅದು ಹೇಗೆ ಅಂದ್ರೆ ಈ ಪುರುಷ ಸೂಕ್ತಕ್ಕೆ ಮೂಲ ಯಾವುದು? ಋಗ್ವಿನುತ ಅಂತ ಕೊಟ್ಟಿದ್ದಾರೆ. ಪುರುಷ ಸೂಕ್ತಕ್ಕೆ ಮೂಲ, ಪುರುಷ ಸೂಕ್ತ ಎಲ್ಲಿಂದ ಬಂತು ಅಂದ್ರೆ ಅದು ಋಗ್ವೇದದಿಂದ ಬಂದದ್ದು. ಪುರುಷ ಸೂಕ್ತ ಬರುತ್ತೆ, ಐ'ಮ್ ಸಾರಿ, ಪುರುಷ ಸೂಕ್ತದಿಂದ ಋಗ್ವೇದ ಬರುತ್ತೆ. ಸೊ ಈ ಋಗ್ವೇದ ಹೇಗಿದೆ ಅಂದ್ರೆ ಈ ಋಗ್ವೇದದಲ್ಲಿ 6 ಅಷ್ಟಕಗಳಿದೆ. ಅಂದ್ರೆ 6 ಅಷ್ಟಕ ಅಂದ್ರೆ 6 ಅಧ್ಯಾಯ, 8 ಅಧ್ಯಾಯ ಅಷ್ಟಕ ಅಂದ್ರೆ 8 ಅಧ್ಯಾಯಗಳು ಋಗ್ವೇದದಲ್ಲಿ ಇದೆ. ಪುರುಷ ಸೂಕ್ತದಲ್ಲಿ ಮೂರು ವರ್ಗ ಇದೆ. ಒಂದೊಂದು ವರ್ಗದಿಂದ ಒಂದೊಂದು ವೇದ ಬಂತು ಅಂತ ಹೇಳ್ತಾರೆ. ಸೊ ಇಲ್ಲಿ ಬಂದು ಪುರುಷ ಸೂಕ್ತದಿಂದ ಬಂದ ಋಗ್ವೇದ ಅಂತ, ಋಗ್ವೇದದಲ್ಲಿ ಆ ಭಗವಂತನನ್ನ ಅರ್ಚನೆ ಮಾಡು. ಯಾಕೆ ಋಗ್ವೇದವನ್ನೇ ಹೇಳ್ತಾರೆ, ಯಾಕೆ ಯಜುರ್ವೇದವನ್ನೇ ಹೇಳಿಲ್ಲ, ಯಾಕೆ ಒಂದು ಕಡೆ ಆಚಾರ್ಯ ಹೇಳ್ತಾರೆ ಇದೇ ಋಗ್ವೇದವೇ ಶ್ರೇಷ್ಠ ಅಂತ, ಗೀತೆಯಲ್ಲಿ ಸಾಮವೇದವೇ ಶ್ರೇಷ್ಠ ಅಂದ್ರೆ ಅದು ಒಂದು ವಿವಕ್ಷೆಯನ್ನ ಇಟ್ಟುಕೊಂಡು ಹೇಳೋದು. ಇಲ್ಲಿ ಋಗ್ವಿನುತ ಅಂತ ಯಾಕೆ ಹೇಳ್ತಾರೆ, ಅದನ್ನ ಯಾಕೆ ನಮ್ಗೆ ದಾಸರು ಹೇಳ್ತಾ ಇದ್ದಾರೆ ಅಂದ್ರೆ ಇದು ಸುಲಭವಾದ ಮಾರ್ಗ. ಯಾಕೆಂದ್ರೆ ಋಗ್ವೇದದಲ್ಲಿ ದೇವರ ಹೆಸರುಗಳಿದೆ, ಎಲ್ಲವೂ ಹೆಸರುಗಳಾಗಿದೆ, ಅಬ್ಜೆಕ್ಟಿವ್ಸ್ ಆಗಿ ಇದೆ, ಗುಣವಾಚಕ ಶಬ್ದಗಳೇ ಇದೆ. ಗುಣವಾಚಕ ಶಬ್ದದಿಂದ ಗೋವಿಂದ, ಕೃಷ್ಣ, ಅಗ್ನಿ, ಪುರುಷ ಹೀಗೆ ಇರುವಂತದ್ದು ಅರ್ಥ ಮಾಡ್ಕೊಳ್ಳಿ. ಸಾಮಾನ್ಯ ಜನಗಳಿಗೆ ನಾವು ಸಾಮಾನ್ಯ ಜನಗಳು ಅಂದ್ರೆ ಅದು ಓದೋ ಸಾಮಾನ್ಯ ಜನಗಳು, ನಮ್ಮಂತವರೆಲ್ಲ ನಮ್ಕಿಂತ ಮೇಲೆ ಇರುವರೇ ತಗೋಬೇಕು. ಅವ್ರಿಗೆ ಅದು ಚಂದಾಗ ದೇವರ ಅನುಸಂಧಾನ ಮಾಡ್ಲಿಕ್ಕಾಗತ್ತೆ. ಯಜುರ್ವೇದ ಅಂತ ಬಂದಾಗ ತುಂಬಾ ಕ್ಲಿಷ್ಟ ಅಂತ ಆಚಾರ್ಯ ಹೇಳ್ತಾರೆ. ಯಾಕೆಂದ್ರೆ ಯಜುರ್ವೇದದಲ್ಲಿ ನೀವು ಓದಿದ್ದಾಗ ಎಲ್ಲವೂ ಕರ್ಮಪರವಾಗಿರುತ್ತೆ. ಈ ಕರ್ಮ ಶಬ್ದಗಳನ್ನ ಇದ ಮಾಡಬೇಕು, ಇದನ್ನ ಸೋಮರಸವನ್ನ ಹಿಂಡಬೇಕು, ಇಂತಹ ಕರ್ಮ ಶಬ್ದಗಳನ್ನ ದೇವರಲ್ಲಿ ಅನ್ವಯಿಸಿ ಆ ದೇವರ ಕರ್ಮವನ್ನ ನೋಡೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಸಾಮವೇದಕ್ಕೆ ಬಂದಾಗ ಸಾಮವೇದದಲ್ಲಿ ಒಂದೊಂದು ಶಬ್ದವನ್ನು ಒಡೆದು ಅದಕ್ಕೆ ಈ ಒಂದು ಸಾಮ ಪ್ರಭೇದಗಳನ್ನ ಸೇರಿಸಿ ಅದಲ್ಲಿ ಇರುವಂತ ಭಗವಂತನ ರೂಪ ಅಂದ್ರೆ ಸ್ವರ ಮತ್ತು ಒಂದು ವರ್ಣ ಎರಡು ಮೂಲಕವಾಗಿ ನೋಡಿದಾಗ ಇನ್ನೂ ಕಷ್ಟ ಆಗ್ಬಿಡತ್ತೆ. ಸೊ ಸಾಮಾನ್ಯ ಜನರಿಗೆ ಋಗ್ವೇದದಿಂದ ಭಗವಂತನ ಸ್ಮರಣೆ ಮಾಡೋದು ಸುಲಭ ಆಗತ್ತೆ, ಅದಕ್ಕೆ ಋಗ್ವಿನೂತ. ಆ ಒಂದು ದೃಷ್ಟಿಯಿಂದ ಇದು ಶ್ರೇಷ್ಠ ಆಗುತ್ತೆ. ಸೊ ಆ ಋಗ್ವೇದವನ್ನ ತಗೊಂಡಿದ್ದಾರೆ. ಈ ಋಗ್ವೇದ ಹೇಗಿದೆ ಅಂದ್ರೆ ಅದಕ್ಕೆ 8 ಅಧ್ಯಾಯಗಳಿದೆ. ಒಂದೊಂದು ಅಧ್ಯಾಯವು 8 ಇದೆ. ಇಟ್ ಅಗೇನ್ ಡಿವೈಡ್ಸ್ ಇಂಟು 8. ಸೊ ಈ ಕಾರಣದಿಂದ ಸೊ 8 × 8 ಇಸ್ 64. ಸೊ ಅದಕ್ಕೆ ಚತುಷ್ಷಷ್ಟಿ ಕಲಾ ಅಂತ. ಚತುಷ್ಷಷ್ಟಿ ಕಲಾ ಅಂದ್ರೆ ಏನು? ಕಲಾ ಅಂದ್ರೆ ಡಿವಿಷನ್ಸ್ ತರ ಒಂದೊಂದು ಪೋರ್ಷನ್. ಸೊ 64 ಅಧ್ಯಾಯಗಳಿಂದ ಅವನು ವಾಚ್ಯನಾಗಿದ್ದಾನೆ ಅಂತ ಇದನ್ನೇ ಹೇಳ್ತಾ ಇದ್ದಾರೆ. ಸೊ ಹೀಗೆ ಚತುಷ್ಷಷ್ಟಿ ಕಲಾ ಎಂಬುದಕ್ಕೆ ಅನೇಕ 64 ಎಂಬುದಕ್ಕೇನು ಡಿಫ್ರೆಂಟ್ ವೇಸ್ ಅಂತ ಹೇಳ್ತಾರೆ. ಸೊ ನನಗೆ ಬೇಸಿಕಲಿ ಯಾವ್ದು ಅಪೀಲ್ ಆಯ್ತು ಅಂದ್ರೆ ಇದೆ, ಋಗ್ವೇದಕ್ಕೆ ಸಂಬಂಧಪಟ್ಟದು. ಋಗ್ವೇದ ಬಂದಿದ್ದು ಪುರುಷ ಸೂಕ್ತದಿಂದ. ಪುರುಷ ಸೂಕ್ತ ಇಸ್ 16. ಸೊ ಹೀಗೆ ಪುರುಷ ಸೂಕ್ತ 16, ಪುರುಷ ಸೂಕ್ತದಿಂದ ಬಂದ ಋಗ್ವೇದ ಬರುತ್ತೆ. ಆ ಋಗ್ವೇದ 8 × 8. ಸೊ 64. ಸೊ ಇಟ್ ಬಿಕಮ್ಸ್ ಈಸಿಯಾಗಿ ಆ ವೇದ ಪ್ರತಿಪಾದ್ಯತ್ವ, ವೇದದಲ್ಲಿ ಇರುವಂತ ಪ್ರತಿ ಅಕ್ಷರ ಎಲ್ಲದಿಂದನೂ ಅವನು ಪ್ರತಿಪಾದ್ಯನಾಗಿದ್ದಾನೆ, ಅವನೇ ನನ್ನ ಬಿಂಬನಾಗಿ ನನ್ನ ದೇಹದಲ್ಲೆಲ್ಲ ಇದ್ದಾನೆ ಅಂತ ಹೀಗೆ ತಿಳ್ಕೊಳ್ಳೋದು ಚತುಷ್ಷಷ್ಟಿ ಕಲ. ಸೊ ನಿಮ್ಗೆ ನೀವು ಯಾವ ಮೀನ್ ಯಾವ್ದು ಬೇಕಾದ್ರೆ ಇದು ಡಿಫ್ರೆಂಟ್ ವೇಸ್ ಕೊಟ್ಟಿದ್ದಾರೆ, ಇದು ಚಿಂತನೆ ಮಾಡಬಹುದು. ಸೊ ಅದಕ್ಕೆ ಅದು ಮಾತ್ರ ಇಲ್ಲ, ಈ 16 ಅಂತ ಬರೋದು ನಮ್ಮ ಪೂಜೆಯಲ್ಲಿನೂ 16 ಇಟ್ಕೋಬೇಕು ಅಂತಾರೆ. ಇದು ತುಂಬಾ ಸುಲಭವಾದ ಮಾರ್ಗ. ದೇವರನ್ನ ಪೂಜೆ ಮಾಡೋದು ಅಂದ್ರೆ ನಮ್ಮ ಸಂಪ್ರದಾಯದಲ್ಲಿ ಪುರುಷ ಸೂಕ್ತವನ್ನ ಇಟ್ಟುಕೊಂಡೇ ಒಂದೊಂದು ರುಕ್ಕನಿಂದ ಒಂದೊಂದು ಅರ್ಜಂ ಸಮಪ್ಯ ಪಾದ್ಯಂ ಒಂದೊಂದಕ್ಕೇನು ಪುರುಷ ಸೂಕ್ತದ ಒಂದೊಂದು ರುಕ್ಕು ಇಟ್ಕೊಂಡೇ ಪೂಜೆ ಮಾಡ್ತಾರೆ. ಸೊ ಅದಕ್ಕೇನು ಪುರುಷ ಸೂಕ್ತನೇ ಇಲ್ಲಿ 16 ಎಂಬುದಕ್ಕೆ ಪುರುಷ ಸೂಕ್ತ ತಕೊಂಡು ಈ ಪುರುಷ ಸೂಕ್ತ ಎಂಬ 16 ನಮ್ಮ ದೇಹದಲ್ಲೇ ಭಗವಂತ ಹೀಗಿದ್ದಾನೆ ಇದು 16 ಆಗತ್ತಂತ. ಆ ಪುರುಷ ಸೂಕ್ತಕ್ಕೇನು ನಮ್ಮ ದೇಹದಲ್ಲಿ ಇರುವಂತ ಈರೆರಡು ದೇಹ ಊರ್ಮಿ ಭೂತಗಳು ಇದು 16 ಅಂತ ಇಟ್ಟುಕೊಂಡು ಅದಕ್ಕೆ ಪುರುಷ ಸೂಕ್ತ 16 ಅಂತ ಮಾಡಿ ಅದರಿಂದ ಬಂದ ಋಗ್ವೇದ ಆ ಋಗ್ವೇದದಲ್ಲಿ ಇರುವಂತ 8 × 8 × 64 ಹೀಗೆ ಇಟ್ಕೊಂಡ್ರೆ ಈಸಿಯರ್ ಆಗತ್ತೆ. ಸೊ ಇದು ಇನ್ನೊಂದು ಕೋಟ್ ಮಾಡಿದ್ದಾರೆ, ಸುಲಭನೋ ಹರಿ ಅಂತ ಅಲ್ಲಿ ಹೇಳುವಾಗ ಅದಕ್ಕೆ ಹೇಳ್ತಾ ದೇವರನ್ನ ಪೂಜೆ ಮಾಡೋದು ಆ ಶವನಕ ಮುನಿಗಳು ಒಂದು ಕಡೆ ಹೇಳ್ತಾರೆ ಎಷ್ಟು ಸುಲಭಪ್ಪ ದೇವರನ್ನ ಪೂಜೆ ಮಾಡೋದು, ಬೇರೆ ಒಂದು ಬೇಕಾಗಿಲ್ಲ, ಈ ಒಂದು 16 ಇಟ್ಟುಕೊಂಡು ಈ ಒಂದು ಷೋಡಶ ಉಪಚಾರ ಪೂಜೆ ಮಾಡಿದ್ದ ದೇವರು ತೃಪ್ತನಾಗ್ತಾನೆ, ಅದಕ್ಕೆ ಯಾವುದು ಬೇಕಾಗಿಲ್ಲ. ಷೋಡಶ ಉಪಚಾರ ಪೂಜೆ ದೇವರಿಗೆ ಮಾಡಬೇಕಂದ್ರೆ ಏನೇನು ಬೇಕಾಗಿಲ್ಲ, ಎಲ್ಲಿ ಹೋಗಿ ಅಂಗಡಿಗೆ ಹೋಗಿ ಅದು ತರಬೇಕು ಇದು ತರಬೇಕು ಎಂಬ ನಿಯಮನೂ ಇಲ್ಲ. ಪುಷ್ಪಂ ಪತ್ರಂ ಫಲಂ ತೋಯಂ ಅಂತ ಕೊನೆಯಲ್ಲಿ ತೋಯಂ ಅಂತ, ನಮ್ಮ ಮನೆಯಲ್ಲಿ ಪುಷ್ಪ ಆಗಿಲ್ಲ, ನಮ್ಮ ಮನೆಯಲ್ಲಿ ಪತ್ರ ಆಗಿಲ್ಲ, ನಮ್ಮ ಮನೆಯಲ್ಲಿ ಏನು ಇಲ್ಲ ಅಂದ್ರೆ ಬರೀ ತೋಯ. ನೀರಿಟ್ಟುಕೊಂಡು ಈ ಒಂದು 16 ಒಂದು ಇಟ್ಕೊಂಡು ಪೂಜೆ ಮಾಡಿ ಅಂತ, ಇಲ್ಲದ್ರೆ ಈ ಪದ್ಯ ಹೇಳಿ ಪೂಜೆ ಮಾಡಿದ್ರು ಆಯ್ತು, ಇಲ್ಲಿ ಕಂಪ್ಲೀಟ್ ಆಗಿ ದಾಸರು ಇಟ್ಟಿದ್ದಾರೆ ಈ 16 ನಾವು ಬಾಗಿನ ಹಾಕೋವಾಗ್ಲೂ ಅದು 16 ಭಗವಂತನ ಸ್ತ್ರೀ ರೂಪಗಳನ್ನ ಸ್ಮರಣೆ ಮಾಡುತ್ತಾ ನಾವು ಮಾಡ್ತೀವಿ. ಯಮುನಾ ಪೂಜೆ ಬಂದಾಗಲೇ ಹೀಗೆ ಮಾಡ್ತೀವಿ ನಾವು, 16 ನಾವು ಎಲ್ಲಿನೂ ಇಟ್ಟುಕೊಳ್ತೀವಿ. ನಾವು ದ್ವಾರ ಮಾಡುವಾಗಲೂ 16. ಸೊ ಈ 16 ಬಿಕಮ್ಸ್ ವೆರಿ, ಅದು ನಾವು ರಂಗವಲ್ಲಿ ಹಾಕೋವಾಗಲೂ 16 ಹಾಕ್ತೀವಿ, ತಿರ್ಗಾ 16 ಇಟ್ಕೊಂಡು 16 ದಾಟಿಡ್ತೀವಿ, ಅದರ್ವೈಸ್ ಲೈನ್ಸ್ ಹಾಕ್ತೀವಿ. ಸೊ ಹೀಗೆ ನಾವು ಮಾಡ್ತೀವಿ ಹಬ್ಬ ಮುಂತಾದ ದಿವಸಗಳಲ್ಲಿ, ಎಸ್ಪೆಷಲಿ ದೊಡ್ಡ ರಂಗೋಲಿ ಹಾಕಿದ್ರೆ ಹೀಗೆ ಮಾಡ್ತೀವಿ ನಾವು. ಸೊ ಹೀಗೆ ಇಟ್ಕೊಂಡಿದ್ದಾರೆ ಚತುಷ್ಷಷ್ಟಿ ಕಲ ಧಾರಕನು ತಾನಾಗಿ. ಸೊ ಇದು ಹೇಳ್ತಾರ, ಮುಗಿಸ್ಬಿಡ್ತೀನಿ ಟೈಮ್ ಆಯ್ತು ಅಂತ. ಧಾರಕನು ತಾನಾಗಿ, ಸೊ ಇಷ್ಟೆಲ್ಲ ಇಷ್ಟ ಇಷ್ಟು ರೂಪ ಇಷ್ಟು ಧಾರಕನಾಗಿ ನಮ್ಮ ದೇಹವನ್ನು ಧಾರಣೆ ಮಾಡಿದ್ದಾನೆ. ಪ್ರತಿ ಇದು ಶಾಸ್ತ್ರ ವೇದಗಳು ಈ ಭೂತಗಳು ಎಲ್ಲವನ್ನೂ ಅವನೇ ಧಾರಕ. ಯಾರು ಧಾರಕನೇ ಧಾರಕ ಮತ್ತು ಪೋಷಕನಾಗಿ ಅವನೇ ಇದ್ದಾನೆ ಅಂತ ಹೇಳಿ ಧಾರಕನೂ ತಾನಾಗಿ ಎಲ್ಲಿ ನಿಂತಿದ್ದಾನೆ? ನಮ್ಮ ದೇಹ ಇಷ್ಟು ತನಕ ನಮ್ಮ ದೇಹ ನಮ್ಮದೇ, ಬಿಕಾಸ್ ದೇವರು ಈ ದೇಹದಲ್ಲಿ ಕಂಪ್ಲೀಟ್ ಆಗಿ ಈ ಪುರುಷ ದೇಹ ಕೊಟ್ಟು ಎಲ್ಲ ಮಾಡು ಅಂತ ಕಳಿಸಿದ್ದಾನೆ. ಈ ದೇಹದಲ್ಲಿ ಚೆಂದಾಗಿ ನೋಡ್ಕೊಂಡಾಯ್ತು. ಇದನ್ನ ನೋಡ್ಕೊಂಡ ಮೇಲೆ ಇಲ್ಲಿ ಮಾತ್ರ ಇಲ್ಲ, ಅವನು ಈ ಒಂದು ಚತುಷ್ಷಷ್ಠಿ ಕಲಾ ರೂಪನಾಗಿ ಧಾರಕನಾಗಿ ಎಲ್ಲಿ ಇದ್ದಾನೆ ಅಂದ್ರೆ ಬ್ರಹ್ಮ ಪುರಾರಿ ಮುಖ್ಯರೊಳಗಿದ್ದು, ಅಂದ್ರೆ ನಮ್ಮ ದೇಹದಲ್ಲಿ ಮಾತ್ರ ಇಲ್ಲ, ಬ್ರಹ್ಮ ಆ ಬ್ರಹ್ಮ ಬ್ರಹ್ಮನ ಆ ಮಹತ್ತತ್ವ ಅಂದ ಬ್ರಹ್ಮಾಂಡವೇ ಅವನ ದೇಹ. ಅವನ ದೇಹವನ್ನು ಧಾರಣೆ ಮಾಡಿಕೊಂಡು ಇಷ್ಟು ರೂಪದಿಂದ ಅಲ್ಲಿನೂ ಅವನು ಇದ್ದಾನೆ. ಋಗ್ವಿನತನಾಗೆ ಅವನು ಅಲ್ಲಿ ಇದ್ದಾನೆ. ಅಲ್ಲಿ ಬ್ರಹ್ಮನ ಮಾತ್ರ ಇಲ್ಲ, ಪುರಾರಿ ಅಂತಾನೆ ಹೇಳ್ತಾರೆ. ಪುರಾರಿ ಅಂದ್ರೆ ಜನರಲಿ ಪುರಾರಿ ಅಂತ ಹೇಳುವಾಗ ರುದ್ರದೇವರನ್ನ ಹೇಳ್ತಾರಂತೆ, ಬಟ್ ಅದು ಮಾತ್ರ ಅಲ್ಲ, ಈ ಪುರಾರಿ ಈ ಪುರದಲ್ಲಿ ಇರುವಂತವರು ಎಲ್ಲರೂ ಆಗ್ತಾರ. ಬ್ರಹ್ಮ ಪುರಾರಿ ಮುಖ್ಯರೋಣು ಅಂತ ಬಂದಾಗ ಈ ಪುರವನ್ನ ಧಾರಣೆ ಮಾಡಿಕೊಂಡಿರುವವರು ಚತುರ್ಮುಖ ಬ್ರಹ್ಮ ಆದ ಮೇಲೆ ಎಲ್ಲರೂ ನಮ್ಮ ವಾಯುದೇವು ಸರಸ್ವತಿ ದೇವಿ ಭಾರತಿ ದೇವಿ ಮತ್ತು ಗರುಡಶೇಷ ರುದ್ರ ಎಲ್ಲವೂ ಈ ದೇಹ ಅಂಬೋ ಪುರ ಮತ್ತು ಈ ಬ್ರಹ್ಮಾಂಡ ಅಂಬೋ ಪುರ ಎಲ್ಲಾ ದೇವತೆಗಳು. ದೇವ ಅಂಬೋ ಶಬ್ದಕ್ಕೆ ಏನರ್ಥ ಅಂದ್ರೆ ಯಾರು ದೇವ ಅಂಬುದು ಇಂದ್ರಿಯಕ್ಕೇನೋ ಆಗತ್ತೆ ಅಂತ ಹೇಳ್ತಾರೆ. ಇಂದ್ರಿಯಗಳಲ್ಲಿ ಇರುವಂತ ಮೂಲ ಅಭಿಮಾನಿ ದೇವತೆಗಳು, ಮೂಲ ನಿಯಾಮಕ ದೇವತೆಗಳು ಅಂತ. ಸೊ ಇವರು ಬ್ರಹ್ಮ ಪುರಾರಿ ಮುಖ್ಯರೊಳಗೆ ಇದ್ದು ಅವರೊಳಗೇನೋ ಇವನೇ ಇದ್ದು ಸತತ ವಿಹಾರ ಮಾಡ್ಕನು. ಯಾವತ್ತೂ ಎಲ್ಲಾ ಕಡೆನು ಅವನು ವಿಹಾರ ಮಾಡ್ತಾ ಅಂದ್ರೆ ಇಷ್ಟು ಮಾಡ್ತಾ ಇದ್ದಾನಲ್ಲ ಅಂತ ತಿರ್ಗಾ 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 ಹೇಳ್ತಾರೆ. ವಿಹಾರ ಅವನ್ಗೆ ಇದು ಒಂದು ಲೀಲೆ. ಎಲ್ಲರಿಗೇನು ಅವನು ಸಾಧನೆ ಮಾಡಿಸಬೇಕು ಅಂಬೋ ಒಂದು ಕಳಕಳಿಯಿಂದ ಆ ಒಂದು ಲೀಲೆ ಲೀಲಾ ಮಾತ್ರ ಅವನು ಶ್ರಮವೇ ಇಲ್ಲದೆ ಇದು ಎಲ್ಲವೂ ಮಾಡ್ಪನು. ಚತುಷ್ಪಾದಿ ಲೋಕದಳು, ಚತುಷ್ಪಾದ ಅವನಿಗೆ ನಾಲ್ಕು ಪಾದಗಳು ಅಂತ ಕರೆಸುತ್ತ ಅಂದ್ರೆ ನಾಲ್ಕು ಪಾದಗಳು ನೋಡಿದ್ವಿ. ನಾಲ್ಕು ಪಾದಗಳು ಅಂದ್ರೆ ನಾಲ್ಕು ಅವಸ್ಥೆಗಳು ಅಂತ ತಕೋಬಹುದು, ಅಥವಾ ಭಗವಂತನ ಪಾದ ಮೂರು ಪಾದ ಮೋಕ್ಷದಲ್ಲಿ ಇದೆ, ಒಂದು ಇನ್ನೊಂದು ಪಾದ ಈ ಸಂಸಾರದಲ್ಲಿ ಇಟ್ಟಿದ್ದಾನೆ. ಹೀಗೆ ಚತುಷ್ಪಾದ ಅಂತ. ಸೊ ಹೀಗೆ ನಾಲ್ಕು ಯುಗಗಳು, ಹೀಗೆ ನಾಲ್ಕನ್ನ ಅನೇಕ ರೀತಿಯಿಂದ ತಕೊಳ್ತಾರೆ. ಸೊ ಪಾದ ಲೋಕದಳು ಅಂತ ಹೇಳ್ತಾರೆ ಆರಂಭದಲ್ಲಿ. ಕೃಷ್ಣಾರ್ಪಣ ಮಸ್ತು.